சத்யம் பரம் தீமஹி சிஸ்ஸித்தியப்யேஹானிதிர்ஸிதமோபந்தமோக்ஷாஸ்யயஸ்மாத்அஸ்யஸ்ரீபிரம்மருத்ரப்ரபுதிசுரநரத்வீஷசத்ராத்மகஸ்யவிஷ்ணோர்வ்யஸ்தாஸ்தமஸ்தாஃ சகலகுணநிதிஃ சர்வதோஷவ்யபேதஃ பூர்ணானந்தோ அவ்யயோயோ குருரபி பரமஃ சிந்தயேதம் மஹாந்தம். ಈಗ ಕಂಸ ಏನ್ ಮಾಡ್ತಿದ್ದಾನೆ, ವಸುದೇವ ದೇವಿಗೆ ಸಮಾಧಾನ ಮಾಡ್ತಾ ಇದ್ದಾರೆ, ಏನೋ ಆಗೋಗ್ಬಿಡ್ತು, ಅವರು ನಿಮ್ಮ ಯೋಗ ಮಕ್ಕಳ ಯೋಗ ಹಾಗೆಲ್ಲ ಇತ್ತು, ನಾನು ತಪ್ಪು ಮಾಡಿದೆ, ನಾನು ಪಾಪಿ, ಬ್ರಹ್ಮಹತ್ಯಾದಿ ಮಾಡಿದವರು ಎಂಥ ಲೋಕ ಆಗುತ್ತೋ ಅಂಥ ಲೋಕ ನನಗಾಗತ್ತೆ ಅಂತ ಎಲ್ಲ ನಾಟಕ ಮಾಡ್ತಾನೆ. ಯಥೋ ಅನೇಕ ವಿಧೋ ಅಭೇ ಭುವಿ ಬಹುಮಾನಿ ಭೂತಾನಿ ಯಥಾ ಆಯಾಂತಿ ಅಪಯಾಂತಿ ಚ, ಭೂಮಿಯೊಳಗೆ ಆಯಾಂತಿ ಅಪಯಾಂತಿ ಬರೋದು, ಆಯಾಂತಿ ಹೋಗೋದು, ಅಪಯಾಂತಿ ಚ ನಾಯಮಾತ್ಮ ತಥೈತೇಷು ವಿಪರ್ಯೇತಿ ಯಥೈವ ಹೂಹು. ಆದರೆ ಪರಮಾತ್ಮ ಮಾತ್ರ ಏನು ಮಾಡಿದ್ರೆ ಏನಾಗೋದಿಲ್ಲ, ವ್ಯತ್ಯಾಸ ಹೊಂದೋದಿಲ್ಲ. ಇಂಥ ಮಾತನ್ನು ಬಾಯಲ್ಲಿ ಬರಲಿಕ್ಕೆ ನಿನ್ನೆ ಕಾರಣ ಹೇಳಿದೆ, ಭೃಗುಮುನಿಗಳ ಆವೇಶ ಇದೆ. ಮತ್ತಿನ್ನೊಂದು ಭ್ರಷ್ಟಾಚಾರಕ್ಕೂ ಸೋರಿಕೆ ಮಾತು ಆಡ್ತಾನೆ. ದೇಹಸ ಆತ್ಮ ಆಗಮಾಪ ಆಗಮ ಆಗಮಾಪ ಏನೋ ಅನಿತ್ಯ ಅಂತ ಹೇಳಿದ್ರಲ್ಲ, ಹಾಗೆ ದೇಹಸ ಆಗಮ ಅಪಗಮ ಯೋಹ ಸತೋರಪಿ ದೇಹಸ್ಥಸ್ಯ ಪರಮಾತ್ಮನೋ ನತೌಸ್ತಃ. ದೇಹಕ್ಕೆ ಜೀವನಿಗೆ ದೇಹ ಬರೋದಿದೆ, ಜೀವ ಹೋಗೋದಿದೆ, ಆದರೆ ಪರಮಾತ್ಮನೇ ಮಾತ್ರ ತೌ ಅಂದರೆ ಆಗಮ ಅಪಗಮಗಳು ಇಲ್ಲ. ಇತಿ ದೃಷ್ಟಾಂತೇನ ಉಪಪಾದಯತಿ ಭುವೀತಿ ಯಥಾ ಭುವಿ ಬಹುಮಾನಿ ಪಾರ್ಥಿವ ದ್ರವ್ಯಾಣಿ ಭೂತಾನಿ ಚತುರ್ವಿಧಾನಿ ಉತ್ಪತ್ತಿ ಕಾಲೇ ಆಯಾಂತಿ ನಾಶಕಾಲೇ ಅಪಯಾಂತಿ ಚ ತಥಾ ಜಂತವೋಪಿ ಆಯಾಂತಿ ಅಪಯಾಂತಿ ಚ ಇತಿ ನ ಸದಾ ಏಕತ್ರ ಸಹ ಆಸತ ಇತಿ ಪೂರ್ವೇಣ ಯೋಜನಾ. ಈಗ ಏಕಕ ಎಲ್ಲ ಕಡೆಗೂ ಒಂದೇ ರೀತಿ ಇರತಕ್ಕಂಥದ್ದು ಬೇರೆ ಯಾರಿಗೂ ಸಾಧ್ಯ ಇಲ್ಲ, ದೇವರಿಗೆ ಮಾತ್ರ ಸಾಧ್ಯ ಅಂಥೇಳಿ ಉಪದೇಶದ ಮಾತಾಡ್ತಾನೆ. ಇತ್ತಂ ಪಾರ್ಥಿವ ಪದಾರ್ಥೇಶು ವಿಪರ್ಯಯವತ್ಸು ಸತ್ಸ್ವಪಿ ತದಾಶ್ರಯಭೂತ ಪೃಥಿವೀ ತಥಾ ಏತೇಷು ಅನಂತ ಜಂತುಷು ಸದಾ ವಿಪರ್ಯಯವತ್ಸು ಸತ್ಸ್ವಪಿ ಸರ್ವಭೂತಾಶ್ರಯಭೂತೋ ಅಯಂ ಆತ್ಮ ಪರಮಾತ್ಮ ನ ವಿಪರ್ಯೇತಿ ಆಗಮಾಪಾಯೋ ನಾಪ್ನೋತಿ ಇತಿ ಯಾವತ್. ಇಲ್ಲೇನಾಗಿದೆ, ಉಳಿದ ಭೂತಗಳಿವೆ, ಪಂಚಭೂತಗಳಲ್ಲಿ ಪಾರ್ಥಿವ ದ್ರವ್ಯ ತೇಜೋ ದ್ರವ್ಯ ಪಾರ್ಥಿವ ದ್ರವ್ಯ ಐದು ಭಾಗ ಇದೆ. ಪೃಥಿವಿಯಾಗಿ ಪೃಥ್ವಿ ಇರುತ್ತೆ, ಉಳಿದ ಅಂಶಗಳು ಏನಾಗುತ್ತೆ ಬರುತ್ತೆ ಹೋಗುತ್ತೆ. ಅದಕ್ಕೆ ಚತುರ್ವಿಧಾನಿ ಉತ್ಪತ್ತಿ ಕಾಲಿ ಆಯಾಂತಿ ನಾಶಕಾಲಿ ಅಪಯಾಂತಿ. ಆದರೆ ಪೃಥ್ವಿ ಭಾಗ ಮಾತ್ರ ಯಾವಾಗಲೂ ಇತ್ತು, ಉಳಿದ ಭಾಗಗಳೇ ಬಂದು ಹೇಗೆ ಹೋಗುತ್ತೋ ಆ ರೀತಿಯಲ್ಲಿ ದೇವರು ಮಾತ್ರ ಏನಾಗಿರುತ್ತೆ, ಉಳಿದೆಲ್ಲ ಬರೋದು ಹೋಗೋದು, ದೇವರು ಮಾತ್ರ ಏನಾಗಿರ್ತಾನೆ ಒಂದೇ ರೀತಿ ಇರ್ತಾನೆ. ಆ ರೀತಿ ಯಾರು ಆಗಿರೋದಿಲ್ಲ. ಪರಮಾತ್ಮನ ವಿಪರ್ಯೇತಿ ಆಗಮಾಪಾಯೌ ನಾಪ್ನೋತಿ ಇತಿ ಯಾವತ್. ಪರಮಾತ್ಮನಿಗೆ ಆಗಮ ಬರೋದಿಲ್ಲ, ಅಪ ಆಗಮ ಅಂದರೆ ಶಾಸ್ತ್ರ ಆಗಮ ಅರ್ಥ ಅಲ್ಲ, ಮತ್ತೆ ಆಗಮ ಇಲ್ಲ ಮತ್ತು ಅಪಗಮನ ಇಲ್ಲ. ಯದ್ವ ಏನ ಹಾಗಲ್ಲ, ದೃಷ್ಟಾಂತ ಕೊಡ್ತಿದ್ದಾರೆ. ಈಗ ಪೃಥ್ವಿ ಅಂಶ ನಾಲ್ಕು ಭೂತಗಳಿವೆ, ಈಗ ಪೃಥ್ವಿ ಆಗಿದೆ, ಈಗ ಅಗ್ನಿಯಾಗೇ ಇದೆ. ಈಗ ಪೃಥ್ವಿಯಲ್ಲಿ ಉಳಿದ ಅಂಶಗಳು ಬಂದು ಪಂಚಭೂತಗಳು ಸೇರುತ್ತೆ ಈಗ. ಆದರೆ ಪೃಥ್ವಿತ್ವ ಮಾತ್ರ ಯಾವಾಗಲೂ ಇರುತ್ತೆ, ಉಳಿದಗಳು ಬರೋದು ಹೋಗೋದು ಮಾಡ್ತಾ ಇದೆ. ಅದೇ ತೇಜಸ್ತತ್ವ ತಗೊಂಡಾಗ ತೇಜಸ್ತತ್ವ ಯಾವಾಗಲೂ ಇರುತ್ತೆ, ಉಳಿದ ನಾಲ್ಕು ಬರೋದು ಹೋಗೋದು ಮಾಡ್ತಾ ಇರ್ತವೆ. ಆ ರೀತಿ ಒಂದು ನಿತ್ಯ ಉಳಿದ ನಾಲ್ಕು ಅನಿತ್ಯ ಅಂತ ಹೇಗೆ ಹೇಳ್ತೇರೋ, ದೇವರು ಹಾಗೆ ನಿತ್ಯ, ಉಳಿದವರೆಲ್ಲ ಹೇಗೆ ಅನಿತ್ಯ ಪದಾರ್ಥಗಳು. ಜೀವ ನಿತ್ಯವಾದರೂ ಕೂಡ ದೇಹ ಯೋಗಾದಿಗಳವನಿಗೆ ಅನಿತ್ಯ, ದೇವರಿಗೆ ಹಾಗಲ್ಲ. ಎಲ್ಲ ಅನಂತ ದೇಹಗಳು ಅನಂತ ಕಾಲಕ್ಕೆ ಒಂದೇ ರೀತಿ ದೇವರಿಗಿದೆ. ಆದ್ದರಿಂದ ಆಗಮಾಪಾಯ ಪ್ರಶ್ನೆ ಬರಲಿಲ್ಲ ದೇವರಿಗೆ. ಯದ್ವಾ ಯಥಾಭೂತಾನಿ ಉದ್ಭೂತಾನಿ ಭೌಮಾನಿ ರಜಾಂಸಿ ಆಯಾಂತಿ ಅಪಯಾಂತಿ ಚ ವಾಯುನಾಯ್ತಿ. ಇನ್ನೊಂದು ಅರ್ಥ ಮಾಡಿದ್ರೆ, ಇನ್ನು ಭೌಮಾನಿ ಈ ಭೂಮಿ ಮೇಲೆ ಧೂಳು ಬರುತ್ತೆ ಅಂತ ತಿಳ್ಕೊಬೋಣ. ಅವಾಗ ಏನಾಗುತ್ತೆ, ಏನು ಅಷ್ಟು ಧೂಳು ಇರುತ್ತೆ, ಅಬ್ಬಾಬಾದ್ ಕಣ್ಣು ಮುಚ್ಕೊಂಡ್ಬಿಡು, ಸ್ವಲ್ಪ ಹೊತ್ತಿಗೆ ಏನಾಯ್ತು, ಏನೆಲ್ಲ ಸರಿ ಹೋಗ್ಬಿಡುತ್ತೆ, ಅಷ್ಟು ಬಂತು ಧೂಳು, ಆಮೇಲೆ ಹೊರಟೋಯ್ತು. ಸೊ ಪಾರ್ಥಿವ ಅಂಶ ಬಂತು ಮತ್ತೆ ಹೊರಟೋಯ್ತು, ಧೂಳು ಬಂತು ಹೋಯ್ತು. ಅದೇ ರೀತಿನೇ ಜೀವ ಬರೋದು ಹೋಗೋದು ಹೇಗೆ ಅಂದರೆ, ಧೂಳು ಬಂದು ಹೋದಾಗ ಲೆಕ್ಕ ಅಷ್ಟೇ. ಆದರೆ ಆಕಾಶ ಚೇಂಜ್ ಆಯ್ತಾ, ಆಕಾಶ ಹಾಗೇ ಇದೆ. ಆ ಅರ್ಥದಲ್ಲಿ ವಾಯುವಿನಿಂದಾಗಿ ಧೂಳು ಬರೋದು ಹೇಗೆ ನಡೆಯುತ್ತೋ ಹಾಗೆ ನಡೀತಾ ಇದೆ. ಅಯಮಾತ್ಮ ಪರಮಾತ್ಮ ತಥಾ ನ ಅನನ್ಯಾಧೀನತ್ವ, ಅನ್ಯಾಧೀನಾದವರಿಗೆ ಇದೆಲ್ಲ ಅನುಭವ. ಅನನ್ಯಾಧೀನ ಪರಮಾತ್ಮ ಸ್ವತಂತ್ರ, ಅನನ್ಯಾಧೀನ ಅಂದರೆ ಸ್ವತಂತ್ರ, ಅವನಿಗೆ ಇದ್ಯಾವುದೂ ಇಲ್ಲ. ನಾಯಮಾತ್ಮ ತಥೈತೇಷು ವಿಪರ್ಯೇತಿ ಯಥೈ ಬಹೂ ಯಥೋ ಅನೇಕ ವಿಧೋ ಅಭೇದೋ ಯತಃ ಆತ್ಮವಿಪರ್ಯಯ ದೇಹಯೋಗ ವಿಯೋಗಶ್ಚ ಸಂಸ್ಕೃತಿರ್ನ ನಿವರ್ತತೆ. ಯಥೋ ಅನೇಕ ವಿಧ ಅಭೇದ, ಅನೇಕ ವಿಧವಾದದ್ದು. ಯತಃ ಆತ್ಮವಿಪರ್ಯಯ, ಅದರಿಂದಾಗಿನ ದೇಹದಲ್ಲಿ ವ್ಯತ್ಯಾಸ ಕಾಣುತ್ತೆ. ದೇಹಯೋಗ ವಿಯೋಗಶ್ಚ, ದೇಹಯೋಗ ದೇಹ ವಿಯೋಗ ಸಂಸ್ಕೃತಿ ನಾನಿ ವರ್ತದೆ, ಅದನ್ನು ವಿವರಣೆ ಕೊಡ್ತಾರೆ. ಭೌಮಭೂತಾಗಮ ಅಪಗಮವತ್ ಪುತ್ರಾಧಿಕಂ ವಿಪರ್ಯೇತಿ ದೃಷ್ಟಾಂತ ಮುಂದಕ್ಕೆ ತಂದು, ಮಕ್ಕಳೆಲ್ಲ ಹೇಗೆ ಅಂತ ಕೇಳಿದರೆ ಧೂಳಿ ಬಂದು ಹೋಗುತ್ತಲ್ಲ ಆ ರೀತಿಯಲ್ಲಿ ಪುತ್ರಾಧಿಕಂ ಪುತ್ ಆದಿ ಶಬ್ದದಿಂದ ಎಲ್ಲ ಹೊರಗಿನ ಪದಾರ್ಥಗಳು ಕೂಡ ಸೇರ್ಕೋಬೇಕು. ಭುವ ಆಗಮ ಅಪಾಯ ಅಭಾವವತ್ ಪರಮಾತ್ಮನ ವಿಪರ್ಯೇತಿ ಇತಿ ಯದಿ ತರ್ಹಿ ಇದಂ ಜ್ಞಾನಂ ಅಸ್ಮಾಕಂ ಕಸ್ಮಾನ್ ನಾ ಉದೇತಿ ಇತಿ ಚೇತ್ ಭಗವನ್ ಮಾಯೆಯ ಮುಗ್ಧಚೇತಸ್ತ್ವೇನ ಪರಮಾತ್ಮಾದಿ ವಿಷಯ ಅಭೇದ ಜ್ಞಾನ ಬಾಹುಲ್ಯಾತ್ ನೋದೇತಿ ಇತಿ ಮಂತವ್ಯಂ. ಅನೇನ ಅನೇಕವಿಧ ಅಭೇದ ಜ್ಞಾನೇನ ಸಂಸಾರ ಅನಿವೃತ್ತಿ ತಮ ಪ್ರಾಪ್ತಿಶ್ಚ ಸ್ಮಾರ್ಥ ಶಾತಾಮಿತ್ಯಾಹ ಯತ ಇತಿ. ಇದಕ್ಕೇನಾಗಿದೆ ಅಂದರೆ ಅಭೇದ ಜ್ಞಾನ ಅವನು ಹಾಗೆ ಮಾಡಿಸ್ತಾ ಇದೆ. ಅಭೇದ ಜ್ಞಾನ ಅಂದರೆ ಏನೀಗ ಒಂದೇ ಒಂದು ಎರಡು ಪದಾರ್ಥಗಳು ಭಿನ್ನ ಭಿನ್ನ ಪದಾರ್ಥಗಳನ್ನು ಒಂದೇ ಪದಾರ್ಥ ಅಂತ ತಿಳ್ಕೊಂಡಾಗ ಅಭೇದ ಜ್ಞಾನ ಅಂತ ಕರೀತೆ. ಆ ರೀತಿ ಆಗಿದ್ದಕ್ಕೆ ನಮಗೆ ದುಃಖ ಉಂಟಾಗ್ತಾ ಇದೆ. ನಾ ಹೇಗೆ ಭಗವನ್ ಮಾಯೆಯ ಮುಗ್ಧ ಚೇತಸ್ತ್ವೇನ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದೇವರ ಮಾಯೆಯಿಂದಾಗಿ ನಮ್ಮ ಮನಸ್ಸೆಲ್ಲ ಮುಚ್ಚೋಗಿಬಿಟ್ಟಿದೆ. ಪರಮಾತ್ಮಾದಿ ವಿಷಯ ಅಭೇದ ಜ್ಞಾನ ಬಾಹುಲ್ಯ. ಜೀವನನ್ನೇ ಪರಮಾತ್ಮ ಅಂತ ತಿಳಿಯೋದು, ದೇಹವನ್ನೇ ಜೀವ ಅಂತ ತಿಳಿಯೋದು. ಅಭೇದ ಜ್ಞಾನ ಅನೇಕ ವಿಧ, ಅಭೇದ ಜ್ಞಾನ ಅನೇಕ ಹೇಳಿದ್ದಾರೆ. ಯಥೋ ಅನೇಕ ವಿಧ ಅಭೇದ, ಅನೇಕ ವಿಧವಾದ ಅಭೇದ ಜ್ಞಾನದಿಂದಾಗಿ ನಮಗೆ ದುಃಖ ಆಗ್ತಾ ಇದೆ. ನೋದೇತೀತಿ ಸರಿಯಾದ ಅರ್ಥ ನಮಗೆ ಆಗ್ತಾ ಇಲ್ಲ. ಅನೇನ ಅನೇಕ ವಿಧ ಅಭೇದ ಜ್ಞಾನೇನ ಸಂಸಾರ ಅನಿವೃತ್ತಿ ತಮ ಪ್ರಾಪ್ತಿಶ್ಚ ಶಾತಾಮಿತ್ಯಾ ಯಥ ಇತಿ. ಭಾಳ ಇಂಪಾರ್ಟೆಂಟ್ ಅಂದರೆ ಕಂಸ ಕೂಡ ಅದ್ವೈತ ಖಂಡನೆ ಮಾಡ್ತಿದ್ದಾನೆ. ಗೊತ್ತಾಯ್ತಾ, ಅಭೇದ ಜ್ಞಾನವೇ ಯಾವುದಕ್ಕೆ ಕಾರಣ? ಈಗ ದುಃಖ ಸಂಸಾರಕ್ಕೆ ಕಾರಣ ಅಂತ ಹೇಳ್ತಾರೆ. ಸೊ ಅವರು ಅಭೇದ ಹೇಳಿ ಹೇಳಿ ಮತ್ತೇನು ಮಾಡ್ತಿದ್ದಾರೆ ನಮಗೆ? ಅವರು ಸಂಸಾರ ಗಟ್ಟಿ ಮಾಡ್ತಿದ್ದಾರೆ ಅಷ್ಟೇ ಹೊರತು ನಮ್ಗೆ ಬೇಕಿರೋದೇನೀಗ ದಾಟಿ ಹೋಗ್ಲಿಕ್ಕೆ ಹೇಳಿ. ಅವ್ರು ಹೇಳೋ ಉಪಾಯ ಎಲ್ಲ ಎಂಥದ್ದು ಇಲ್ಲೇ ಇರೋ ಹಾಗೆ. ಪಾಸ್ ಮಾಡಿಸೋದ್ರು ಫೇಲಾಗೊ ಉಪಾಯ ಹೇಳ್ಕೊಟ್ಟಾಗ ಆಗ್ತಾ ಇದೆ. ಪಾಸ್ ಮಾಡಿಸಿ ಅಂತ ಪಾಪ ಪಾಠಕ್ಕೆ ಹೋದರೆ ಮೊದಲಿಗಿಂತ ಹೋಪ್ಲೆಸ್ಸು. ಮೊದಲು 30 ಫೇಲಾಗಿದ್ದರೆ 10 ಫೇಲಾದಾಗಾಯ್ತು, ಆಮೇಲೆ 0 ತೊಗೊಂಡಾಗ ಲೆಕ್ಕ. ಅಂದರೆ ತಾರಕವಾದದ್ದು ಯಾವುದು? ಭೇದ ಜ್ಞಾನ ಹೊರತು ಅಭೇದ ಜ್ಞಾನ ತಾರಕ ಅಲ್ಲ. ಬಹಳ ಇಂಪಾರ್ಟೆಂಟ್. ಅದಕ್ಕೆ ವಿವೇದ ಜನಕ್ಕೆ ಜ್ಞಾನೇ ನಾಶ ಮಾತ್ಯಂತಿಕ ಅಂಗ ವಿಷ್ಣು ಪುರಾಣದಲ್ಲಿ ಹೇಳಬೇಕಾದ್ರೆ ಪೂರ್ತಿಯಾಗಿ ಅಭೇದ ಜ್ಞಾನ ಸಂಪೂರ್ಣ ಹೋಗಿಬಿಡ್ಬೇಕು, ಪಂಚಭೇದ ಜ್ಞಾನ ಸ್ಪಷ್ಟ ಆಗಬೇಕು. ಆಗ ನಮಗೆ ಏನಾಗುತ್ತೆ? ಸಂಸಾರ ಬಿಡುಗಡೆ ಆಗುತ್ತೆ. ಇವತ್ತು ಲೋಕದಲ್ಲೂ ಕೂಡ ಅಷ್ಟೇ, ಭೇದ ಜ್ಞಾನಕ್ಕೆ ಮಾರಿಸ್ಕೊಡ್ತಾರೆ, ಅಭೇದ ಜ್ಞಾನಕ್ಕೆ ಮಾರಿಸ್ಕೊಡೋದಿಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತಿಲ್ಲ. ಎರಡು ಪದಾರ್ಥ ಇಟ್ಟಿರ್ತಾರೆ, ವ್ಯತ್ಯಾಸ ತೋರಿಸು ಅಂತಾರೆ. ವ್ಯತ್ಯಾಸ ತೋರಿಸುತ್ತೆ ಏನಂತಾರೆ? ಗುಡ್ ಅಂದ್ಬಿಡ್ತಾರೆ. ಒಂದೇ ಅಂತಷ್ಟ ಫೇಲ್ ಅಂದ್ಬಿಡ್ತಾರೆ. ಒಂದೇ ಅಂದರೆ ಫೇಲು. ಎರಡು ಬೇರೆ ಬೇರೆ ಹಾಲು ನೀರು ಇಟ್ಟಿರ್ತಾರೆ, ಹಾಲು ಸುಣ್ಣ ತಿಳಿ ನೀರು ಇಟ್ಟಿರ್ತಾರೆ. ಇಲ್ಲಿ ಹಾಲು ಯಾವುದೋ ನೀರು ಯಾವುದಪ್ಪ ಅಂತ ಕೇಳ್ತಾರೆ. ಎರಡು ಒಂದೇ ಅಂತ ಹೇಳಿಬಿಟ್ರೆ ಏನಿದೆ? ಎರಡು ಟಿಕೆಟ್ ಒಂದಾ, ಎರಡು ಬಸ್ ಒಂದಾ, ಎರಡು ಮನೆಗಳು ಒಂದಾ, ಎರಡು ಸ್ಕೂಟ್ರು ಒಂದಾ? ಎಷ್ಟು ಒಂದೇ ರೀತಿ ಕಂಡರೂ ಒಂದಲ್ಲ ಅವು. ಒಂದೇ ಕಂಪ್ನಿ ವಸ್ತುಗಳು ಎರಡು ರೀತಿ ಕಂಡರೂ ಒಂದಲ್ಲ. ಸೊ ಎಲ್ಲ ಕೂಡ ಭೇದ ನಿಜವಾದ ಜ್ಞಾನ ಅಂತ ಯಾವಾಗ ಕರೀತಾರೆ? ಭೇದ ಇದ್ದಾಗ ಮಾತ್ರ. ಗೊತ್ತಾಯ್ತಾ? ವಿದ್ಯಾ ಆತ್ಮನೇ ಭಿದ ಬೋಧ. ಭೇದ ತಿಳಿಸ್ಕೊಟ್ರೆ ಜ್ಞಾನ ಅಂತಾರೆ ಹೊರತು. ಇಂಟರ್ವ್ಯೂ ಕರೆದಿರ್ತಾರೆ, 20 ಬಂದಿದ್ದಾರೆ, ಒಬ್ಬರು ನಾರಿಸ್ಬೇಕೀಗ. ಅದು ಏನು ಹುಡುಕ್ಬೇಕಾಗಿದೆ ಅವನೀಗ? ಕಮಿಟಿ ಅವ್ರು ಏನು ಹುಡುಕ್ಬೇಕೀಗ? ಭೇದ ಹುಡುಕ್ಬೇಕು. ಏನು ಭೇದ ಹುಡುಕ್ಬೇಕು? ಇವ್ರ ವೈಶಿಷ್ಟ್ಯ ಇದೆ, ಅವ್ರ ವೈಶಿಷ್ಟ್ಯ ಇಲ್ಲ ಅಂತ ಹುಡುಕ್ಬೇಕು. ಅದಕ್ಕೆ ಅವ್ರಿಗೆ ದುಡ್ಡು ಕಾಸು ಕೊಡ್ತಾರೆ. ಎಲ್ಲ ಒಂದೇ ಅಂತ ಬರ್ಕೊಟ್ಟವ್ರಿಗೆ ಏನು ಕೊಡ್ತಾರೆ? ಕೊಡೋದಿಲ್ಲ. ಸೊ ಯಾವಾಗಲೂ ಕೂಡ ಸೂಕ್ಷ್ಮ ಅದ್ವೈತಗಳೇ ಮಾಡ್ತಾರೆ ಗೊತ್ತಾ? ಕೆಟ್ಟ ದೃಷ್ಟಾಂತ ಕೊಡ್ತಾರ. ಕೆಟ್ಟ ದೃಷ್ಟಾಂತ ಕೊಟ್ಬಿಟ್ಟು ನೋಡಿದ್ರ ನಿಮಗೆಲ್ಲ ಈ ಕಾಣಿಸ್ತಾ ಇದೆ, ಎಲ್ಲ ಒಂದೇನೆ. ಅಜ್ಞಾನಾವಸ್ಥೆಯಲ್ಲಿ ಬೇರೆ ಬೇರೆ ಕಾಣಿಸ್ತಾ ಇದೆ, ಜ್ಞಾನ ಬಂದಾಗ ಏನಾಗುತ್ತೆ? ಒಂದಾಗುತ್ತೆ ಅಂತ ಹೇಳ್ತಾರೆ. ಅಜ್ಞಾನಾವಸ್ಥೆಯಲ್ಲಿ ಭೇದ ಕಾಣುತ್ತೆ, ಜ್ಞಾನ ಬಂದಾಗ ಅಭೇದ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಕ್ಚುಲಿ ದೃಷ್ಟಾಂತ ಕೊಡಬೇಕಾದ್ರೆ ಅಭೇದ ಜ್ಞಾನ ಅಜ್ಞಾನಾವಸ್ಥೆಯಲ್ಲಿ ಅಭೇದ ಕಾಣುತ್ತೆ, ಜ್ಞಾನಾವಸ್ಥೆಯಲ್ಲಿ ಭೇದ ಕಾಣುತ್ತೆ. ಗೊತ್ತಾಯ್ತಾ? ಚಿಕ್ಕ ಮಗು ಇದೆ ಈಗ, ಅದಕ್ಕೆ ಯಾವ ನೀರು ಬೇಕಾದ್ರೆ ಏನು ಮಾಡುತ್ತೆ? ಅದು ಪಟ ಪಟ ಹೊಡೆಯುತ್ತೆ, ಪೇಪರ್ ತುಂಡು ಕೊಡಿ ಹರಿದಾಕತ್ತೆ, ನೋಟ್ ಕೊಟ್ಟು ಹರಿದಾಕತ್ತೆ. ಗೊತ್ತಾಯ್ತಾ? ಎಲ್ಲ ಅಭೇದ ಜ್ಞಾನ ಅದಕ್ಕೆ ಇರೋದು. ಆದ್ರೆ ವಯಸ್ಸಾದ ಮೇಲೆ ಏನು ಮಾಡುತ್ತೆ? ದೊಡ್ಡವನಾದ್ಮೇಲೆ ನೋಟನ್ನ ಹೇಗೆ ನೋಡ್ತಾರೆ, ಪೇಪರ್ ಹೇಗೆ ನೋಡ್ತಾನೆ ಆಮೇಲೆ? ಅರ್ಥ ಆಯ್ತಾ? ಅದು ಏನು ಬಂತು ಅದಕ್ಕೀಗ? ಜ್ಞಾನ ಬಂತು ಅದಕ್ಕೆ. ಮೊದಲು ಜ್ಞಾನ ಇಲ್ಲದ ಆಮೇಲೆ ಜ್ಞಾನ ಬಂತು. ಇವ್ರ ಪ್ರಕಾರ ಏನು ಮಾಡಬೇಕು? ಪಶುಗಳಿದೆ ಉದಾಹರಣೆಗೆ, ಆ ಚಿಕ್ಕ ಕರು ಇದೆ, ಅದ್ರ ಮುಂದೆ ಪೇಪರ್ ಹಾಕಿದ್ರು ತುಳಿದು ಹಾಕುತ್ತೆ, ನೋಟ್ ಹಾಕಿದ್ರು ತುಳಿದು ಹಾಕುತ್ತೆ. ದೊಡ್ಡ ಹಸು ಇದೆ, ಅದ್ರ ಮುಂದೆ ಪೇಪರ್ ಹಾಕಿದ್ರು ತುಳಿದು ಹಾಕುತ್ತೆ, ನೋಟ್ ಹಾಕಿದ್ರು ತುಳಿದು ಹಾಕುತ್ತೆ. ಏನು ಬಂದಿಲ್ಲ ಅದಕ್ಕೆ? ಜ್ಞಾನ ಬಂದಿಲ್ಲ ಅದಕ್ಕೆ. ವಿವೇಕ ಜ್ಞಾನ ಇಲ್ಲ ಅದಕ್ಕೆ. ವಿವೇಕ ಜ್ಞಾನ ಬರೋದು ಯಾರಿಗೆ? ವಿವೇಕ ಇದ್ದವರಿಬ್ಬರು. ಮನುಷ್ಯನಿಗಿರೋ ಒಂದು ಜ್ಞಾನ ಬೇರೆಯವರಿಗಿಲ್ಲ, ಆದ್ರಿಂದಾಗಿನೇ ಮನುಷ್ಯರಿಗೆ ಮಾತ್ರ ವಿವೇಕ ಜ್ಞಾನ ಇರೋದು. ಆ ವಿವೇಕ ಜ್ಞಾನ ಜಾಸ್ತಿ ಆಗ್ತಾ 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 ಎಲ್ಲಿಗೆ ಹೋಗ್ಬೇಕದು? ಭಾಳ ಸೂಕ್ಷ್ಮ ವ್ಯತ್ಯಾಸ ಹುಡುಕ್ಬೇಕು, ಭಾರಿ ಸೂಕ್ಷ್ಮ ವ್ಯತ್ಯಾಸ ಹುಡುಕ್ಬೇಕು. ಆವಾಗ ಏನಾಗುತ್ತೆ ಅದಕ್ಕೆ? ಆಗ ಬ್ರಹ್ಮಜ್ಞಾನ ಬರೋದು. ದೇವರು ಎಷ್ಟು ಸೂಕ್ಷ್ಮವಾಗಿದ್ದಾನೆ ಅಂದರೆ, ನೋಡೋದಕ್ಕೆ ಒಂದೇ ಕಂಡ ಕಾಣ್ತಾನೆ. ದೇಹವೇ ಜೀವ ಅಂತ ಹೇಗೆ ಕಾಣುತ್ತದೋ, ದೇವನೇ ಜೀವ ಅಂತ ಕಂಡ ಕಾಣುತ್ತೆ. ಅದು ಬಿಡಿಸಿ 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 ನೋಡ್ಕೋತಾ ಹೋಗ್ಬೇಕು, ಆವಾಗ ಕೊನೆಯೇ ದೇವರು ಕಾಣಿಸ್ತಾನೆ. ಅದಕ್ಕೆ ಅಭೇದ ಜ್ಞಾನ ಅನೇಕ ವಿಧ, ಅದರಿಂದ ಸಂಸಾರ ಬರ್ತಾ ಇದೆ. ಆ ಸಂಸಾರ ಹೋಗ್ಲಿಕ್ಕೆ ಏನು ಮಾಡಬೇಕು? ಅಭೇದ ಜ್ಞಾನ ಹೋಗಬೇಕು. ಯತಃ ಪರಮಾತ್ಮನಃ ಸಕಾಶಾತ್ ಸ್ವಪರ ವಿವೇಕ ಬುದ್ಧಿಉತ್ಪತ್ತಿ. ತಮಾಷೆ ದೂರದಲ್ಲಿ ಬೆಟ್ಟ ನೋಡ್ತಾನೆ, ಏನು ಬರೀ ಬೆಟ್ಟ ಕಂಡ ಕಾಣುತ್ತೆ, ಏನೇ ಬರೀ ಸಾ ನೈಸ ಕಂಡ ಕಾಣುತ್ತೆ. ಸ್ವಲ್ಪ ದೂರ ಹೋಗ್ತಾನೆ, ಏನು ಕಾಣುತ್ತೆ ಹಾಗಾದ್ರಲ್ಲಿ? ಮರಗಡೆ ಎಲ್ಲ ಕಾಣಕ್ಕೆ ಶುರುವಾಗುತ್ತೆ. ಇನ್ನು ಮುಂದೆ ಹೋಗ್ತಾನೆ, ಮರದಲ್ಲೂ ವ್ಯತ್ಯಾಸ ಕಾಣಿಸ್ತಾನೆ. ಆಮೇಲೆ ಇನ್ನೂ ಹತ್ರ ಹೋಗ್ತಾನೆ, ಎರಡು ಮರ, ಇದು ಮಾವಿನ ಮರ, ಬೇವಿನ ಮರ ಅಂತ ವ್ಯತ್ಯಾಸ ಗೊತ್ತಾಗ. ದೂರದಲ್ಲಿ ಏನು ಕಂಡಿದ್ದಿಲ್ಲ, ಏ ಬರೀ ಏನೇನಿಲ್ಲ ಅಂತ ಕಾಣಿಸ್ತದೆ. ಹತ್ರ ಹೋಗ್ತಾ 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 ಏನು ಕಾಣಿಸ್ತೀ ಈಗ? ತೀರಾ ಹತ್ರ ಹೋದಾಗ ವಂಡರ್ಸ್ ಕಾಣಿಸ್ತದೆ. ಅದಕ್ಕೇನೆ ತೀರಾ ಹತ್ರ ಹೋದಾಗ ಜ್ಞಾನ, ಯಾವಾಗಲೂ ಯಾವಾಗ ಶಾಸ್ತ್ರದ ಹತ್ರ ಹೋದಾಗ ಏನಾಗುತ್ತೆ? ಭೇದ ಜ್ಞಾನ ಬರುತ್ತೆ. ಯಾಕೆ? ಕಣ್ಣಲ್ಲಿ ನೋಡಿದಾಗ ಗೊತ್ತಾಗುತ್ತಾನೆ, ಶಾಸ್ತ್ರನೇ ಕಣ್ಣಾದ್ದರಿಂದ ಓದ್ದವ್ರಿಗೆ ಏನು ಗೊತ್ತಾಗುತ್ತೆ? ಭೇದ ಜ್ಞಾನ ಗೊತ್ತಾಗುತ್ತೆ. ಉಳಿದವ್ರಿಗೆ ಗೊತ್ತಾಗಿ ಬಿಡ್ಡು ಯಾವುದೋ ಊಟಕ್ಕೆ ಟೀ ಕುಟ್ಟಾಗ ಕಾಣುತ್ತೆ, ಮೇಲ್ನೋಟಕ್ಕೆ ಲ್ಯಾಮಿನೇಷನ್ ಮಾಡಿಬಿಟ್ಟಿರ್ತಾರೆ, ಟೀ ಕುಟ್ಟು ಕಂಡಂಗೆ ಕಾಣುತ್ತೆ. ಕಾರ್ಪೆಂಟ್ರ್ ನೋಡಿದೆ, ಅವನೇ ಹೇಳ್ತಾನೆ ಇದಲ್ಲ ಇದು ಬೇರೆ ಮರಕ್ಕೆ ಹಾಕಿದ್ದಾರೆ ಅಂತ ಹೇಳ್ತಾನೆ. ಅವನಿಗೆ ಏನು ಹೇಳ್ತಾರೆ? ತಕ್ಷಣ ಗುಡ್ ಅಂತ ಹೇಳ್ತೀವಿ. ನಮಗೆ ಗೊತ್ತಾಗೋದಿಲ್ಲ ಅದು ಎಷ್ಟು ಒದ್ದಾಡಿ ನೋಡೋದಕ್ಕೆ ಏನನ್ಸುತ್ತೆ? ಟೀ ಕುಟ್ಟು ಕಂಡಂಗೆ ಕಾಣುತ್ತೆ, ಟೀ ಕುಟ್ಟು ಅಲ್ಲೇ ಅಲ್ಲ, ಅದಕ್ಕೆ ಮೇಲೆ ಹಾಕಿರೋದಷ್ಟೇ, ಒಳಗೆ ಎಂಥ ಪ್ರಕಾರ ಆಡಿದರೆ ಗುಡ್ಡೆ. ಅದು ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾಗ್ಲಿಕ್ಕೆ ಯಾರು ಬೇಕು? ಅದಕ್ಕೆ ಅದರಲ್ಲಿ ನಿಪುಣನಾದವನು ಬೇಕು. ಸೊ ಇವತ್ತು ಬ್ರಹ್ಮಜ್ಞಾನಿಗಳಿಗೆ ಏನು ಗೊತ್ತಾಗುತ್ತೆ? ಸ್ಪಷ್ಟ ಭೇದ ಕಾಣಿಸುತ್ತೆ. ಅದಕ್ಕಾಗಿ ಯತಃ ಪರಮಾತ್ಮನಃ ಸಕಾಶಾತ್ ಸ್ವಪರ ವಿವೇಕ ಬುದ್ಧಿ ಉತ್ಪತ್ತಿಂ ಪ್ರತಿ ಪ್ರತಿಬಂಧಕ ಪ್ರತಿಬಂಧಕತ್ವೇನ ಪರಮಾತ್ಮಾದಿ ವಿಷಯಕೋ ಅಭೇದೋ ಅನೇಕ ವಿಧ ಅಹಂ ಬ್ರಹ್ಮಾಸ್ಮಿ ದೇವೋಸ್ಮಿ ಇತ್ಯಾದಿಕಃ ಜೀವಸ್ಯ ಪ್ರತೀಯತೆ. ನಾನೇ ಬ್ರಹ್ಮ, ನಾನೇ ದೇವರು, ದೇವೋವಾ ಕೇಶವಾಂಶೋವಾ ನಾಸ್ಮಿ ಕೇವಲ ಮಾನುಷ. ಶ್ವೇತಕೇತು ಬರ್ತಾನೆ, ನಾನು ಸಣ್ಣ ಪುಟ್ಟ ಇರಲಿಕ್ಕಿಲ್ಲ, ಬಟ್ ದೇವತೆನೇ ಇರಬಹುದು ಅಥವಾ ದೇವರೇ ಇದ್ದರೆ ಇರಬಹುದು ಅನ್ಕೊಂಡ್ಬಿಟ್ಟಿದ್ದಂತ. ಅದಕ್ಕೆ ಏನು ಮಾಡಿದ ತಂದೆಗೆ? ಸ್ತಬ್ಧ ಏ ನಮಸ್ಕಾರ ಕೂಡ ಮಾಡದೆ ನಿಂತ್ಕೊಂಡ್ಬಿಟ್ಟ. ಅವ್ರೇನಂದ್ರಾಗ ಇವನಿಗೆ ಸರಿ ಅರ್ಥ ಆಗಿಲ್ಲ ಅಂತ ಗೊತ್ತಾಗ್ಬಿಟ್ಟು ಆ ಪ್ರಶ್ನೆ ಕೇಳ್ತಾರೆ. ಮುಂದೆ ಅತತ್ವಮಸಿ ಶ್ವೇತಕೇತು, ನೀನು ಬ್ರಹ್ಮಜ್ಞಾನ ಹೊಂದಿದ ಮಾತ್ರಕ್ಕೆ ಏನಾಗಲಿಲ್ಲ, ಬ್ರಹ್ಮನಾಗಿಲ್ಲ ಅಂತ ಹೇಳಿ ಸ್ಪಷ್ಟ ತಿಳಿಸಿದ್ರು. ಅದಕ್ಕಾಗಿ ನಾವು ಒಟ್ಟು ಸಂಸಾರದ ಉದ್ದೇಶ ಏನಪ್ಪ ಅಂದರೆ, ಭೇದ ಅನ್ನೋದಂತ ದೇವರು ಯಾತ ಕ್ರಮದಲ್ಲಿಟ್ಟಿದ್ದಾನೆ, ಈಗ ಅಭೇದ ಜ್ಞಾನ ಕಳ್ಕೊಂಡು ಬನ್ನಿ ಅಂತ ಹೇಳಿ, ಅಭೇದ ಜ್ಞಾನ ಕಳ್ಕೊಂಡು ಬನ್ನಿ ಮೋಕ್ಷ ಕೊಡ್ತೀನಿ ಅಂತ ಅರ್ಥ. ಇವರು ಭೇದ ಜ್ಞಾನ ಕಳ್ಕೊಂಡು ಹೋಗ್ಬೇಕು ಅಂತ ಇವರು ಹೇಳ್ತಾರೆ. ಪುತ್ರಾದಿಕಂತ್ಯ ತು ಪಿತೃತ್ವಾದಿನ ವಿಪರ್ಯೇತಿ. ಇದು ಸ್ವಾರಸ್ಯ ನೋಡಿ ಏನಾಗಿದೆ. ತೇನ ದೇಹಯೋಗ ತೇನ ವಿಪರೀತ ಜ್ಞಾನೇನ ದೇಹಯೋಗ ವಿಯೋಗ ಲಕ್ಷಣ ವಾಸ್ತವೀ ಸಂಸ್ಕೃತಿ ನಾನಿ ವರ್ತತೆ. ಸಂಸಾರ ಬಂತು, ಸಂಸಾರ ಸುಳ್ಳಲ್ಲ, ಮತ್ತೆ ವಾಸ್ತವೀ ಸಂಸ್ಕೃತಿ ಬಂಧ ಮಿಥ್ಯಾತ್ವವಾದ ಇರಿದೆ ಅವರದು. ಬಂಧ ಮಿಥ್ಯ ಅಲ್ಲ, ಬಂಧ ಸತ್ಯನೇ. ಸತ್ಯ ಆಗಿದ್ದ ಕಾರಣ ಏನು ಅಂತ ಕೇಳಿದ್ರೆ, ಬಂದಿರೋ ಅಜ್ಞಾನ ಕೂಡ ಏನು ನಮಗೆ ಅದು ಅದು ಸತ್ಯನೇ. ಅಜ್ಞಾನ ಸತ್ಯ ಅಜ್ಞಾನದಿಂದ ಸತ್ಯವಾದ ಬಂಧ ಬಂದಿದೆ, ಅದು ಸತ್ಯವಾದ ಬ್ರಹ್ಮಜ್ಞಾನದಿಂದ ಬಿಡುಗಡೆ ಆಗುತ್ತೆ ಅಷ್ಟೇ ಹೊರತು ಇದು ಮಾಯ ಅಲ್ಲ. ಸಂಸ್ಕೃತಿ ನಾನೇ ವರ್ತತೆ ಸಯೇವ ಪರಮಾತ್ಮ ನ ವಿಪರ್ಯೇತಿ. ಪುತ್ರಾದಿಕಂತೂ ಪಿತೃತ್ವಾದಿನ ವಿಪರ್ಯೇತಿ. ಉದಾಹರಣೆ ಪುತ್ರಾದಿಕತ್ವ, ಪುತ್ರ ಪುತ್ರ ಅನ್ಕೊಂಡ, ಅವ್ನು ಮಗನಾಗಿ ಹುಟ್ಟಿದ, ಈಗ ತಂದೆ ಮಗ ಚೇಂಜ್ ಆಗಿಬಿಟ್ರು. ಭರದ್ವಾಜರು ಬಂದಿದ್ದಾರೆ, ಭರದ್ವಾಜರು ಯಾರು ಮಕ್ಕಳು? ಬೃಹಸ್ಪತ್ಯಾಚಾರ್ಯರ ಮಕ್ಕಳು. ಭರದ್ವಾಜರ ಮಗನಾಗಿ ಯಾರು ಹುಟ್ಟುತ್ತಾರೆ? ದ್ರೋಣಾಚಾರ್ಯರು ಹುಟ್ಟುತ್ತಾರೆ. ಅಪ್ಪ ಮಗ ಏನಾದ್ರೆ ಈಗ ಅಪ್ಪ ಮಗ ಆದ, ಮಗ ಅಪ್ಪ ಆದ. ಅದಕ್ಕೆ ಪಿತೃತ್ವಾಧಿಕ ವಿಪರ್ಯೈತಿ, ಹೆಚ್ಚು ಕಡಿಮೆ ಆಗೋಯ್ತು. ಮತ್ತೆ ಆಚಾರ್ಯ ಗೋದಾನ ಮಾಡಿದ, ಒಬ್ಬ ಪೂರ್ವಾಲಯ ಬ್ರಾಹ್ಮಣ. ಏನಾದ ಕೊನೆಗೆ ಆತ? ಸ್ವಸುತ ಸೂನುತ ಯಾ ಪ್ರಜಾತಃ, ತನ್ನ ಮಗನೇ ಮಗನಾಗಿ ಹುಟ್ಟಿದ. ಸೊ ತಂದೆ ಮಗ ಅಂಬದು ಏನಾಯ್ತು? ಈಗ ವ್ಯತ್ಯಾಸ ಆಯ್ತು. ಆದ್ರೆ ಇಂಥ ವ್ಯತ್ಯಾಸಗಳು, ಅದು ಇದು ವ್ಯತ್ಯಾಸ ಆಗೋದಿಲ್ಲ. ಯಾವ್ದು ವ್ಯತ್ಯಾಸ ಆಗೋದಿಲ್ಲ? ಜೀವ ಈಶ್ವರ ಇವೆಲ್ಲ ವ್ಯತ್ಯಾಸ ಆಗ. ಜೀವ ಜೀವನೇ, ಈಶ್ವರ ಈಶ್ವರನೇ, ಆಯಾ ವ್ಯಕ್ತಿ ಅವರವರೇನೆ. ಆತ್ಮವಿಪರ್ಯಯ ಸ್ವಸ್ಯ ತಮ ಆದಿ ಅನರ್ಥ ಪ್ರಾಪ್ತಿಶ್ಚ ಯತಃ ತಸ್ಮಾತ್ ತಸ್ಮಿನ್ ಅಭಿಪರ್ಯಸ್ತೆ ಪರಮಾತ್ಮನಿ ಏವಂ ಸ್ಥಿತಿಂ ಕೃತ್ವ. ಯಾವುದೇ ವ್ಯತ್ಯಾಸ ಯಾವ ಕಾಲಕ್ಕಾಗದೇ ಇರೋದು ಯಾರಲ್ಲಿ ಅಂದರೆ ದೇವರಲ್ಲಿ ಮಾತ್ರ ಕೃತ್ವ. ಕೃಷ್ಣನೇ ಹುಟ್ಟಿದ ವ್ಯತ್ಯಾಸ ಆಯ್ತಲ್ಲ ಅಂತ ಕೇಳಿದರೆ ವ್ಯತ್ಯಾಸ ಆಗಿಲ್ಲ. ಏನಂತ ಹೇಳ್ತಾರೆ ಇವರು ಕೂಡ? ವಸ್ತೇವ ದೇವಕಿಯರು ಏನಂತ ಹೇಳ್ತಾರೆ? ನಮ್ಮ ಮಗನಲ್ಲ ಅಂತ ಹೇಳಿಬಿಡ್ತಾರೆ. ಆದ್ದರಿಂದ ಏನು ವ್ಯತ್ಯಾಸ ಆಗಿಲ್ಲ, ಗೊತ್ತಾಯ್ತಾ? ನಿಮಿತ್ತ ಆಗಿದ್ದಾರೆ ಹೊರತು ಇದಾಗಿಲ್ಲ. ಅದು ದೇವರಲ್ಲಿ ವ್ಯತ್ಯಾಸವಾಗದಂತೆ ಉಳಿತು. ಆಗ ಕೃಷ್ಣನಾಗಿ ಹುಟ್ಟಿದಾಗಲೂ ಕೃಷ್ಣ ಕೃಷ್ಣನೇ, ದೇವರು ದೇವರೇ. ರಾಮನಾಗುತ್ತಾರೆ, ರಾಮ ರಾಮನೇ, ಕೃಷ್ಣ ಕೃಷ್ಣನೇ ಹೊರತು ಏನಾಗಿಲ್ಲ. ಅವರು ನಿಜವಾದ ಮಕ್ಕಳಾಗಿ ಬಂದಿಲ್ಲ. ಗೊತ್ತಾಯ್ತಾ, ಜೀವರ ಆಗಲ್ಲ, ಜೀವರಲ್ಲಿ ಏನಾಯ್ತು ಈಗ ವ್ಯತ್ಯಾಸ. ಆದ್ರಿಂದ ಯಾವುದಿದು ಇದು ಸುಳ್ಳಲ್ಲ, ಮತ್ತೆ ಸುಳ್ಳಲ್ಲ, ಆದರೆ ಏನು ಅನಿತ್ಯ ಇದೆ ಈ ಸಂಬಂಧ, ಏನದು ಅನಿತ್ಯ ಸಂಬಂಧ. ಆ ದೇವೇಶ್ವರ ಸಂಬಂಧ, ಆತ ಸ್ವಾಮಿ ನಾವು ಆತನ ವೃತ್ತಿರೋಂಬ ಸಂಬಂಧ ಎಂತದ್ದು ನಿತ್ಯ ಸಂಬಂಧ. ಆಚಾರ್ಯ ಬರೀತಾರೆ ಅನಿತ್ಯ ಸಂಬಂಧ ಯುತಾಹ ಪುತ್ರಾದ್ಯಾಹ ನಿತ್ಯಯುಗ್ಹರಿಹಿ ಅಂತ ಸಪ್ತಮ ಸ್ಕಂದ ಡಾಕ್ಟರಲ್ಲಿ ಹೇಳ್ತಾರೆ. ಮಕ್ಕಳ ಜೊತೆಗೆ ಮಾಡಿರ್ತಕ್ಕ ಸಂಬಂಧ ಅಲ್ಲ, ಎಂಥ ಸಂಬಂಧ ಅದು ಅನಿತ್ಯ. ನಿತ್ಯ ಸಂಬಂಧ ಇರೋದು ಯಾರ ಜೊತೆಗೆ? ದಾಸುಪರ್ಣ ಸಯುಜ ಸಖಾಯ್, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿತ್ಯ ಸಂಬಂಧ ಇರೋದು ಯಾರ ಜೊತೆಗೆ ಅಂದರೆ ದೇವ್ರ ಜೊತೆಗೆ. ಆಗ ನಮಗೇನಾಗೋದಿಲ್ಲ, ಯಥಾರ್ಥ ಜ್ಞಾನ, ಅದರಿಂದ ಏನೋ ಮುಕ್ತಿ. ನಿಷ್ಠಾಂ ಕೃತ್ವ ಮಾ ಅನುಶೋಚ ಇತ್ಯನ್ವಯ, ಇದೆಲ್ಲ ಸರಿ ಅರ್ಥ ಮಾಡ್ಕೊಂಡ್ಮೇಲೆ ಹರಿವೊಬ್ಬನೇ ಹರಿರೇವ ತತ್ತತ್ ಕರ್ಮಾನುಸಾರೇಣ ಹನನಾದಿಕರ್ತ ಇದೆ ನಿಷ್ಠಾಂ ಕೃತ್ವ. ನಾನು ಕಂಸ ತಾನು ವಚ ಮಾಡ್ಕೋಬೇಕಾಗಿದೆ, ಈಗ ನಾನು ಕೊಂದೆ ನಾನು ಕೊಂದೆ ಅಲ್ಲ, ಎಲ್ಲ ದೇವ್ರ ವ್ಯಾಪಾರ. ಅವನು ಕೊಂದ ಧೃತರಾಷ್ಟ್ರಾಗೆ ಮಾತಾಡ್ತಾನೆ, ಎಲ್ಲ ದೇವರು ಸ್ವತಂತ್ರ, ಗೊತ್ತಾಯ್ತಾ. ಅವನು ಮಾಡ್ದ ನಾನೇನು ಮಾಡ್ತೇನೆ, ಅವನು ಮಾಡ್ದ ಮಾಡ್ತೇನೆ ಅಂತ ಹೇಳ್ತಾ ಅದು ತಪ್ಪನ್ನು ಒಪ್ಕೊಳ್ಳೋ ರೀತಿ. ನಮ್ಮವರು ಹಾಗೆ ತಾನೆ ಮಾಡೋದು, ತಂದೆ ಅನ್ನ ಬಿಟ್ಟರೆ ಏಕಾಶಿ ಬಿಟ್ಟಾಗ ಏನಂತ ಎಲ್ಲ ದೇವ್ರ ಪ್ರೇರಣೆ ಅಂತ ಬಿಡ್ತಾರಲ್ಲ ಆ ಟೈಮ್, ಅದು ತಪ್ಪೋದು. ಯಾವಾಗಲೂ ಕೂಡ ಅಂಥದ್ದನ್ನು ಏನಂತ ತಿಳ್ಕೋಬೇಕು, ಈ ಥರ ಆತ್ಮ ಪಾಪೋತ್ಥಾನ ಅಂತ ತಿಳ್ಕೋಬೇಕೆ ಹೊರತು ದೇವ್ರ ಪ್ರೇರಣೆ ಹೌದು. ಬಟ್ ಯಾವ್ದ್ರ ಮೂಲಕ ಮಾಡಿದ್ದಾನೆ ಪರಮಾತ್ಮ? ಅದನ್ನು ನಮ್ಮ ಪಾಪ ನಿಮಿತ್ತ ಮಾಡ್ಕೊಂಡು ಮಾಡಿದ್ದಾನೆ. ಅನುಗ್ರಹ ಮಾಡಿದಾಗ ಮಾತ್ರ ಶುಭಾಂಜಾಯಂತೆಯೇ ಕಾಮಾನ್ ಗುರುದೇವ ಪ್ರಸಾದ, ದೇವ್ರ ಪ್ರೇರಣೆ. ಅಹಂ ಬ್ರಹ್ಮಾಸ್ಮಿ ದೇವೋಸ್ಮಿ ನಾಸ್ಮಿ ಕೇವಲ ಮಾನುಷ ಜಾತೋಸ್ಮಿ ವರ್ಧೇ ಧನವಾನ್ ಮ್ರಿಯೇ ಇತ್ಯಾದಿ ಕಹ ಸದಾ. ನೋಡಿ ಇಷ್ಟು ಭ್ರೆ ಹೇಗೆ ಬರುತ್ತೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಹಿಂದೆ ಮುಂದೆ ಹೇಳ್ತಾರೆ, ಆಸುರಿ ಸಂಪತ್ತು ಹೇಗೆ ಬಂದಿರುತ್ತೆ? ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ಸ್ವಲ್ಪ ಏನಾದ್ರು ಮೇಲೆ ಬಂದೋ ಅಹಂಕಾರ ಶುರುವಾಗಿಬಿಡುತ್ತೆ. ಅದಕ್ಕಾಗಿ ಅಹಂ ಬ್ರಹ್ಮಾಸ್ಮಿ ಒಂದು, ದೇವೋಸ್ಮಿ ಎರಡನೇದು, ನಾ ಅಸ್ಮಿ ಕೇವಲ ಮಾನುಷ, ಮನುಷ್ಯಂತೂ ದೇವರಾಣಿ ಅಲ್ಲ ಹರಿ ತಿಳ್ಕೊತ. ಜಾತಃ ಅಸ್ಮಿ ನಾನು ಹುಟ್ಟಿದ್ದೇನೆ, ವರ್ಧೇ ಬೆಳೀತಾ ಇದ್ದೇನೆ, ಧನವಾನ್ ಶ್ರೀಮಂತನಾಗಿದ್ದೇನೆ, ಪ್ರಿಯೇ ಸಾಯ್ತಾ ಇದ್ದೇನೆ ಇತ್ಯಾದಿ ಕಹ ಸದಾ. ದೇಹಾದಿಶಿದ ದೇವೇಶು ಪರಬ್ರಹ್ಮಣಿ ಚಾಭಿದ, ಕೆಲವು ಕಡೆಗೆ ದೇಹದೊಂದಿಗೆ ಅಭೇದ, ಇನ್ನೊಂದು ಕಡೆಗೆ ದೇವತೆಗಳೊಂದಿಗೆ ಅಭೇದ, ಮತ್ತೊಂದು ಕಡೆಗೆ ಪರಮಾತ್ಮನೊಂದಿಗೆ ಅಭೇದ. ಇವೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಮೋಹಾತ್ ಯನ್ಮಾಯೆಯ ನಿತ್ಯಂ ದೃಶ್ಯತೆ ಅಧಮ ಮಧ್ಯಮೇ. ದೇವರ ಮಾಯೆಯಿಂದಾಗಿ ಅಧಮ ಜೀವರಲ್ಲಿ, ಮಧ್ಯಮ ಜೀವರಲ್ಲಿ ಮಾತ್ರ ಕಾಣುತ್ತೆ, ಉತ್ತಮ ಜೀವರಿಗೆ ಇದೆಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ರು. ಸಯೀಶೋ ನಭಿಪರ್ಯೇತಿ ಪಿತ್ರಾದಿಶ್ಚಯತೋ ಭವೇತ್, ಸಯೀಶೋ ನಭಿಪರ್ಯೇತಿ. ಪರಮಾತ್ಮ ಮಾತ್ರ ಯಾವಾಗಲೂ ಕೂಡ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತ್ರ, ಎಂದು ಚೇಂಜ್ ಆಗೋದೇ ಇಲ್ಲ. ಅದು ಇತಿ ಬ್ರಹ್ಮ ವಚನೈಹಿ ಸಿದ್ಧೋ ಯಮರ್ಥ, ತಾತ್ಪರ್ಯದ ವಾಕ್ಯನ ಉಲ್ಲೇಖ ಮಾಡಿದರು. ಅಭೇದ ಪ್ರತೀತಿ ಅಸುರ ಜಾತೇರೇವಾ, ಬಹಳ ಇಂಪಾರ್ಟೆಂಟ್ ಇದು. ಅಭೇದ ಜ್ಞಾನ ಯಾವಾಗಲೂ ಬರೋದು, ಅದರಲ್ಲಿ ನಿಷ್ಠೆ ಇರೋದು ಯಾರಿಗೆ ಅಂದರೆ ಅಸುರರಿಗೆ ಮಾತ್ರ. ಉಳಿದವರಿಗೆ ಕಾರಣಾಂತರದಿಂದ ಬರಬಹುದು, ಎಷ್ಟೊತ್ತಿರುತ್ತದು? ಸ್ವಲ್ಪ ಇದ್ದು ಹೋಗಿಬಿಡ, ಶಾಸ್ತ್ರ ಓದಿದ ತಕ್ಷಣ ಬದಲಾಗಿಬಿಡ್ತಾರೆ. ಅವ್ರು ಶಾಸ್ತ್ರ ಓದಿದ್ರು ಕೂಡ ಏನು ಮಾಡ್ತಾರೆ, ಶಾಸ್ತ್ರನೇ ತಮ್ಮ ಪ್ರಕಾರ ಅರ್ಥ ಮಾಡ್ಕೋತಾರೆ ಹೊರತು ಶಾಸ್ತ್ರಾರ್ಥ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಬಹಳ ಮುಖ್ಯ ಅದು. ಅಭೇದ ಪ್ರತೀತಿ ಅಸುರ ಜಾತೇರೇವಾ ತಲ್ಲಕ್ಷಣೈಹಿ ವಿಹೀನ ಸನ್ ಬ್ರಹ್ಮ ದೇವೋಸ್ಮಿ ಬಾಪಿತು ಅಂತ ಹೇಳ್ತಾರೆ. ಅಸುರಾಹ ಪ್ರತಿಪದ್ಯಂತೆ ಜನ್ಮಾದಿ ಮಾನುಷ ಜನಾಹ ತಲ್ಲಕ್ಷಣೈರ್ ವಿಹೀನ ಸನ್ ಬ್ರಹ್ಮ ದೇವೋಸ್ಮಿ ಬಾಪಿತು. ಬ್ರಹ್ಮ ಲಕ್ಷಣ ಇಲ್ಲ, ದೇವತೆಗಳ ಲಕ್ಷಣ ಇಲ್ಲ, ನಾನು ದೇವತೆ ಅನ್ಕೋತಾನೆ, ತಾನು ಬ್ರಹ್ಮ ಅಂತ ಕರ್ಕೋತಾನೆ. ಇವು ಎಷ್ಟು ಜನ ಇದ್ದಾರೆ ಇವತ್ತು, ನಾನೇ ದೇವರು ಒಂಬತ್ತು ಜನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಸುರಾಹ ಕಲಿಯುಗದಲ್ಲಿ ಜಾಸ್ತಿ ಅಸುರ ಇರ್ತಾರೆ, ಆದ್ದರಿಂದ ಅದೇ ಅಂಥವ್ರು ಜಾಸ್ತಿ ಆಗೋದು ನ್ಯಾಚುರಲ್ ಅದು. ಅಸುರಾಹ ಪ್ರತಿಪದ್ಯಂತೆ ಜನ್ಮಾದಿ ಮಾನುಷ ಜನಾಹ, ಇವರು ಹಸುರು ಇಂಥ ಜ್ಞಾನ ಹೊಂದ್ತಾರೆ, ಜನ್ಮಾದಿಗಳಿವೆ ಅಂತ ಇವರು ತಿಳ್ಕೊಡ್ತಾರೆ ಅಂತ ಹೇಳಿ ತಿಳಿಸಿದರು. ಜನ್ಮಾದಿ ಮಾನುಷ ದೇಹ ಭೇದೇನ ದೇಹ ಅಭೇದೇನ ಸ್ವಸ್ಯ ಇವ ಜನ್ಮಾದಿ ಜಾತೋಸ್ಮಿ. ಇವರೆಲ್ಲ ಇಂಥ ತಪ್ಪುಗಳನ್ನು ಇವರು ಮಾಡೋದಿಲ್ಲ. ದೇವರಿಗೆ ನಾನೇ ಹುಟ್ಟಿದೆ ಇಂಥ ಭ್ರಮೆ ಬರುತ್ತೆ ಅವ್ರಿಗೆ, ನಾನೇ ಹುಟ್ಟಿದೆ ನಾನೇ ಬೆಳೆದೆ ಅನ್ನೋ ಭ್ರಮೆ ಸಾಮಾನ್ಯ ಭ್ರಮೆ. ನಾನು ದೇವತೆ ನಾರಾಯಣ ಭಾರಿ ದೊಡ್ಡ ಭ್ರಮೆಗಳು. ಭ್ರಮೆಗಳಲ್ಲೂ ಏನಿದೆ ಅಲ್ಲೂ ತಾರತಮ್ಯ ಇದೆ. ಮತ್ತೆ ಅದರಲ್ಲೂ ಕೂಡ ಹಸುರಲ್ಲಿ ಬರತಕ್ಕಂಥ ಹಸುರಲ್ಲೂ ಮತ್ತೆ ತಾರತಮ್ಯ ಇದೆ. ದುರ್ಯೋಧನಾದಿಗಳಿಗೆ ಬರತಕ್ಕಂಥ ಭ್ರಮೆ ಬೇರೆ, ಅದರಲ್ಲೂ ತಾರತಮ್ಯಗಳು. ಅದೆಲ್ಲ ಎಂದೂ ಬರಿಬಾರದು. ದೇವತಾ ತಾರತಮ್ಯ ಹೇಗಿದೆಯೋ ದೈತ್ಯ ತಾರತಮ್ಯ ಕೂಡ ಹಾಗೇನೆ ಇರೋದು. ಅದರಲ್ಲಿ ನಿಷ್ಠೆ ಹೆಚ್ಚೆಚ್ಚು ತಿಳ್ಕೊಳ್ಳೋದು ಎಲ್ಲ ಕೂಡ ಅವರ ಭ್ರಮೆಗೆ ಕಾರಣ. ಸರ್ವ ಸ್ವಕೃತಂ ಸುಕೃತಂ ಭುಂಕ್ತೆ ಇತಿ ಯಸ್ಮಾತ್ ತಸ್ಮಾತ್, ಪ್ರತಿಯೊಬ್ಬನು ಕೂಡ ಸ್ವಕೃತಂ ಸುಕೃತಂ ಭುಂಕ್ತೆ, ಎರಡು ಪದ ಇದೆ. ಸುಕೃತಂ ಭುಂಕ್ತೆ, ಎಲ್ಲರೂ ಸುಕೃತವನ್ನು ಅನುಭವಿಸ್ತಾರೆ. ಯಾರು ಸುಕೃತ ಅಲ್ಲ, ಸ್ವಕೃತಂ ಸುಕೃತಂ, ತಾವು ಮಾಡಿದ ಪುಣ್ಯ ತಾವು ಅನುಭವಿಸ್ತಾರೆ, ಅದೇ ರೀತಿಯ ಪಾಪ ತಾವು ಅನುಭವಿಸ್ತಾರೆ. ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಚಿಂತನಂ ತರ್ಹಿ ಕಸ್ಯೇತಿ ಚೇತ್ ಏಕಮೇವ ದ್ವಿತೀಯಂ ಬ್ರಹ್ಮ ಯತದ್ ಬ್ರಹ್ಮ ವೇದಾಹಂ ಬ್ರಹ್ಮಾಸ್ಮಿ ಇತ್ಯಾದಿ ರೇಕಸ್ಯ ಪರಬ್ರಹ್ಮಣೋ ಬ್ರಹ್ಮಾಸ್ಮಿ ಇತಿ ವಿಚಿಂತನಂ ತಥಾ ಬ್ರಹ್ಮ ರುದ್ರೇಂದ್ರಾದಿ ಪದ ಯೋಗ್ಯ ಲಕ್ಷಣೋಪೇತ ದೇವಾನಾಂ ಬ್ರಹ್ಮಾದಿರಸ್ಮಿ ದೇವೋಸ್ಮಿ ಇತಿ ಚಿಂತನಂ ಮರ್ತ್ಯಾನಾಂಚ ಮಾನುಷೋಸ್ಮಿ ಇತಿ ಚಿಂತನಂ ಯುಕ್ತಮಿತ್ಯೇತಮರ್ಥಂ ಗಾರುಡೋಕ್ತ್ಯಾ ಸ್ಪಷ್ಟಯತಿ ಆಚಾರ್ಯಾಃ ಸ್ಪಷ್ಟಯಂತಿ ಆಚಾರ್ಯಾಃ ಪರಬ್ರಹ್ಮಣ ಇತಿ. ಅದಕ್ಕೇನೆ ದೇವರೇ ಚಿಂತನೆ ಮಾಡ್ತಾನೆ, ಅಹಂ ಬ್ರಹ್ಮಾಸ್ಮಿ, ದೇವ್ರು ಚಿಂತನೆ ಮಾಡ್ಬೇಕಲ್ಲ, ಹುಡುಗರು ಚಿಂತನೆ ಮಾಡಾಗಿಲ್ಲ. ಅದೇ ರೀತಿನೇ ನಾನು ವಾಯುದೇವರು ಅಂತ ವಾಯುದೇವರು ಚಿಂತನೆ ಮಾಡಬೇಕು, ನಾನು ಬ್ರಹ್ಮ ಪದವಿಗೆ ಯೋಗ್ಯ ಅಂತ ಯಾರು ಚಿಂತನೆ ಮಾಡಬೇಕು, ವಾಯುದೇವರು ಮಾಡಬೇಕು. ಇಂದ್ರ ಪದವಿ ಯೋಗ್ಯ ಅಂತೇಳಿ ಇಂದ್ರ ಪದವಿ ಯೋಗ್ಯ ಇದ್ರೆ ಚಿಂತನೆ ಮಾಡಬೇಕು, ನಾನು ಶೇಷ ಪದವಿ ಯೋಗ್ಯ ಅಂತ ಯಾರು ಚಿಂತನೆ ಮಾಡಬೇಕು, ರುದ್ರದೇವರು ಚಿಂತನೆ ಮಾಡಬೇಕು. ಬರುತ್ತೆ ಉಳಿದ್ರೆ ನಾನು ಮನುಷ್ಯ ಅಷ್ಟೇ ಅಂತ ಯಾರು ಚಿಂತನೆ ಮಾಡಬೇಕು, ನಾವು ಮಾಡಬೇಕು. ಅದನ್ನು ಬಿಟ್ಟುಬಿಟ್ಟು ಜಾಸ್ತಿ ಚಿಂತನೆ ಮಾಡಿದ್ರೆ ತಪ್ಪಾಗುತ್ತೆ. ತದ್ ಬ್ರಹ್ಮ ವೇದಾಹಂ ಬ್ರಹ್ಮಾಸ್ಮಿ, ಸಾಮಾನ್ಯವಾಗಿ ಮನುಷ್ಯ ತನ್ನ ಯೋಗ್ಯತೆ ಹೇಗೆ ಗೊತ್ತಿರ್ತದೆ ಅಂದರೆ ರಿಸಲ್ಟ್ ಬಂದ್ಬಿಡುತ್ತೆ. ಈ ಸಾಮಾನ್ಯ ಪಾಸಾಗೋ ಹುಡುಗ ತನ್ನ ರಿಸಲ್ಟ್ ಎಲ್ಲಿ ಹುಡ್ಕೋದಿಲ್ಲ, ಅವನು ಫಸ್ಟ್ ಕ್ಲಾಸಲ್ಲಿ ಹುಡ್ಕೋದಿಲ್ಲ, ಥರ್ಡ್ ಕ್ಲಾಸೇ ಹುಡ್ಕೋದು ಫಸ್ಟ್ ಅವನು. ಯಾಕೆ ಅಲ್ಲಿಲ್ಲಾದ್ರೆ ಬೇರೆ ನೋಡೋದೇ ಇಲ್ಲ ಅವನು, ಯಾಕೆ ಅಂದರೆ ಇಲ್ಲೇ ಇನ್ನೇನು ಮೇಲೆ ಹೋಗೋ ಚಾನ್ಸೇ ಇಲ್ಲ ಅದು ಗೊತ್ತಿರ್ತದೆ. ಈ ರ್ಯಾಂಕ್ ತಗೊಳ್ಳೋ ಹುಡುಗ ಮತ್ತೆ ಎಲ್ಲಿ ಹುಡುಕ್ತಾರೆ ಫಸ್ಟ್ ಅವನು, ಆದಿ ಹುಡುಗಿ ಹುಡುಕ್ತಾನೆ ಫಸ್ಟ್ ಅವನು. ಯಾಕೆಂದ್ರೆ ಅವನ ಯೋಗ್ಯತೆ ಅವನಿಗೆ ಗೊತ್ತಿರ್ತದೆ ಸ್ವಲ್ಪ, ಅದು ಬಿಟ್ಬಿಟ್ಟು ಸುಮ್ಸುಮ್ನೆ ಹುಡುಕೋದಾದ್ರೆ ಏನು ಮಾಡ್ತಾನೆ, ಮೂರ್ಖ ಅಂತ ದಡ್ಡ ಅಂತ ಕರೀತಾರೆ. ಯಾವಾಗ ಅದು ಯೋಚನೆ ಮಾಡಿದರೆ ನಮ್ಮ ಯೋಗ್ಯತೆ ನಮ್ಗೆ ಗೊತ್ತಾಗುತ್ತೆ ಅಂತ ಆಯ್ತಲ್ಲ, ನಮ್ಮ ಯೋಗ್ಯತೆ ಗೊತ್ತಾಗುತ್ತಲ್ಲ ಅದು ಮೀರಿ ಚಿಂತನೆ ಮಾಡಬಾರ್ದು. ಯಾರೋ ಹೇಳಿದ್ದಾರೆ ಅಂತ ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡು ಫೇಲ್ ಆಗೋ ಹುಡುಗ ನೀವು ರ್ಯಾಂಕ್ ಅಂತೇಳಿ ಅವ್ರು ಹೇಳ್ತಾನಾಗ ಹೌದಾ ಅಂಬೋದಿಲ್ಲ, ತಪ್ಪು ಯಾರ್ದೋ ನೋಡಿ ನಂದು ಹೇಳ್ತಾರೆ ಅಂತ ತಿಳ್ಕೊತ, ನಂದಲ್ಲ ಅದು ಹೆಸರು ಒಂದೇ ಆಗಿದೆ, ಇನ್ನೊಬ್ರು ಯಾರು ಇರ್ಬೇಕು ನಂದಲ್ಲ ಅಂತ. ಯಾತಕ್ಕೆ ಅವ್ರಿಗೆ ಜ್ಞಾನ ಇದೆ ಏನಂತ, ನನಗೆ ಅಷ್ಟು ಜ್ಞಾನ ಇಲ್ಲ, ಅಷ್ಟು ಬರೋದಿಲ್ಲ, ಬರೋ ಚಾನ್ಸೇ ಇಲ್ಲ ಅಂತೆ. ಅಲ್ಲಿಗೂ ಬಂದಿದ್ರೆ ಯಾರು ಅವ್ರು ತಪ್ಪಾಡಿದ್ದಾರೆ ಹೊರತು ತಾನು ಬುದ್ಧಿವಂತ ಅಂತ ತಿಳ್ಕೊಳಕ್ ಹೋಗೋದಿಲ್ಲ. ಆ ನಿಷ್ಠೆ ಆಗಿರ್ಬೇಕು. ಯಾರು ದೇವ್ರು ನೀವು ಅಂತ ಹೇಳಿ ಏನು ಹೇಳ್ಬೇಕು, ಅದಕ್ಕೆ ಮೂರ್ಖ ಅಂತ ಹೇಳ್ಬೇಕು, ಹೇಳಿದವನು ಮೂರ್ಖ ಅನ್ಬೇಕು ಹೊರತು ಅದು ಹೇಗೆ ಸಾಧ್ಯ ಅಂತ ಇವ್ರು ತಾವೇ ಹೇಳ್ಕೊಂಡ್ಬಿಡ್ತಾರ ಅವರೆಲ್ಲ, ಇವರು ಅಂಥವ್ನು ಇಂಥವ್ನು ಅಂತ ಹೇಳ್ಕೊಂಡು ಮೋಸ ಮಾಡಿಬಿಡ್ತಾರೆ. ಪರಬ್ರಹ್ಮಣ ಏಕಸ್ಯ, ಇವೆಲ್ಲ ಓದ್ದಾಗ ಏನಾಗುತ್ತೆ ಅಂದರೆ ಅಂಥವ್ರ ಮಾತು ನಂಬೋದು ಸಾಧ್ಯನೇ ಇಲ್ಲ ಅಂತ ಗೊತ್ತಾಗುತ್ತೆ. ಪರಬ್ರಹ್ಮೇತಿ ಪರಬ್ರಹ್ಮಣ ಏಕಸ್ಯ ಬ್ರಹ್ಮಾಸ್ಮೀತಿ ವಿಚಿಂತನಂ ಪರಂ ಬ್ರಹ್ಮೇತಿ ರಾಮಾದೀನ್ ಲಕ್ಷಣೈರ್ ಅವಧಾರಯೇತ್. ಈ ರಾಮದೇವರು ಹೇಳ್ಕೊಂಡ್ರು, ನಾನು ನಾರಾಯಣ ಅಂತ ಹೇಳಿದರು, ಹೇಳ್ತಾರೆ ಬ್ರಹ್ಮಾದಯ ಸುರಗಣಾಹ ಸಹದೈತ್ಯ ಮರ್ತ್ಯಾಹ ಸರ್ವೇ ಸಮೇತ್ಯ ಮದಂಗುಲಿ ಚಾಲನೇಪಿ ನೇಶಾಹ ಅಂತ ರಾಮದೇವರು ಹೇಳಿದರು. ಇದು ಗುರುತು ಅಲ್ಲೇ ಇದೆ, ಸಮುದ್ರ ನಡ ಗಣಗಳ ನಡುಕೋತಾ ಬರ್ತಾರೆ, ಅದು ಕಾಣಿಸ್ತಾ ಇದೆ ಇಲ್ಲಿ. ಯದ್ಭೀಷ ಉದಯತಿ ಸೂರ್ಯ ಮಾತೆಲ್ಲ ಕಾಣಿಸ್ತಾ ಇದೆ, ರಾಮದೇವರು ನಾನು ದೇವರು ಅಂತ ಹೇಳ್ಕೊಂಡ್ರು ಎಫೆಕ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಇವತ್ತು ಕತ್ಲನ್ನು ಯಾರೋ ಟಾರ್ ತೋರಿಸಿ ಹಾಲಂದ್ರೆ ಒಬ್ಬಕ್ಕಾಗತ್ತಾ, ಹಾಲಿಗೊಂದು ಲಕ್ಷಣ ಇಲ್ಲ, ಹಾಲು ಮಿನಿಮಮ್ ಏನಾಗಿರ್ಬೇಕು, ಅದು ಬೆಳಗಿರ್ಬೇಕು. ಆ ಕರೆ ಕಪ್ಪಿರೋ ಹಾಲು ಅಂತ ತೋರಿಸಿದ್ರೆ ಆ ಲಕ್ಷಣ ಅದು, ಅದಕ್ಕೇನೆ ದೇವರ ಲಕ್ಷಣಗಳೇನಿದೆ ಅದು ರಾಮದೇವರಲ್ಲಿ ಕಾಣ್ತಾ ಇದೆ, ಕೃಷ್ಣರಲ್ಲಿ ಕಾಣಿಸ್ತಾ ಇದೆ, ಅದು ಪರಂಪರಂ ಅಂತ ತಿಳ್ಕೋಬೇಕು. ದೇವೋಸ್ಮೀತಿ ಚ ದೇವಾನಾಂ ತಚ್ಚಜ್ಞೇಯಂ ಸ್ವಲಕ್ಷಣ, ಈ ಲಕ್ಷಣಗಳೇ ಇಷ್ಟಿಷ್ಟು ಲಕ್ಷಣ ಇದ್ದರೆ ಈ ದೇವತೆ, 28 ಇದ್ದರೆ ಗರುಡಶೇಷ ರುದ್ರಾದಿಗಳು ಅಂತ ಅರ್ಥ, 32 ಇದ್ದರೆ ರುಜುಗಳು ಅಂತ ಅರ್ಥ, ಎಲ್ಲ 8 ಮಿನಿಮಮ್ ಇದ್ಬಿಟ್ಟ ಋಷಿಗಳು ಅಂತ ಕರೆದಿದ್ದಾರೆ. ಕೆಲವೇ ಲಕ್ಷಣಗಳು ಹೇಳ್ತಾರೆ, ಮರ್ತ್ಯಾನಾಂ ಮಾನುಷೋಸ್ಮೀತಿ ಪ್ರತಿಪತ್ತಿರ್ವಿಧೀಯತೆ ಅನ್ಯಥಾ ಪ್ರತಿಪತ್ಯಾತು ತಮೋ ಯಾಂತಿ ವಿನಿಶ್ಚಯ. ತಪ್ಪು ತಿಳ್ಕೊಂಡ್ರೆ ಎಲ್ಲಿಗೆ ಹೋಗ್ತಾರೆ, ತಮಸ್ಸಿಗೆ ಹೋಗ್ತಾರೆ, ಅದೇನು ಹೋಗಬಹುದು ಅಲ್ಲ, ವಿನಿಶ್ಚಯ ಹೋಗೇ ಹೋಗ್ತಾರೆ ಅಂತ ಹೇಳ್ತಾರೆ. ವಿನಿಶ್ಚಯ ಶಬ್ದಕ್ಕೆ ಎರಡು ಅರ್ಥ, ಯಾತಕ್ಕೆ ತಮಸ್ಸೆ ಹೋಗ್ತಾರೆ ಅಂದರೆ ವಿನಿಶ್ಚಯಾತ್ ವಿರುದ್ಧ ನಿಶ್ಚಯಾತ್, ಏನು ತಿಳ್ಕೊಂಡಿದ್ದಾರೆ ಅವರು, ಗಟ್ಟಿ ತಿಳ್ಕೊಂಡಿದ್ದಾರೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಅವರು ವಿನಿಶ್ಚಯಾತ್ ನಿಮಿತ್ತಾತ್ ವಿನಿಶ್ಚಯಾತ್ ತಮೋಯಂತಿ, ಗೊತ್ತಾಯ್ತಾ, ತಪ್ಪು ತಿಳ್ಕೊಂಡ ಕಾರಣದಿಂದಾಗಿ. ಇವ ಉದಾಹರಣೆಗೆ ಒಬ್ಬ ಯೋಗ್ಯ ಇದ್ದಾನೆ ಅಂತ ತಿಳ್ಕೊಬೋಣ, ಅವನು ಜಗತ್ಸುಳ್ಳು ಅಂತ ತಿಳ್ಕೊಂಡ್ಬಿಡ್ತಾನೆ, ಬಟ್ ನಿಶ್ಚಯವೇ ತಿಳ್ಕೊಂಡಿಲ್ಲ ಅವನು, ಯಾರು ತಿಳ್ಕೊಂಡ, ಯಾರು ಹೇಳಿದ್ರು ಅಂತ ತಿಳ್ಕೊಂಡ ಅಷ್ಟೇ. ಆಮೇಲೆ ನೋಡಿದ್ರೆ ಗ್ಯಾರಂಟಿ ಗೊತ್ತಿರಲಿ ಅವ್ರು ಯಾರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಹೊರತು ತಾನೇ ತಿಳ್ಕೊಂಡಿದ್ದೀನಿ ಅಂತ ಹೇಳೋದಿಲ್ಲ ಅವ್ರು, ಗೊತ್ತಾಯ್ತಾ. ಅದೇ ರೀತಿ ಯೋಗ್ಯರು ಹಾಗೇನೆ ಹರಿಸರ್ವೋತ್ತಮ ಅಂತ ತಿಳ್ಕೊಂಡು ಹರಿಸರ್ವೋತ್ತಮ ಅಂತ ಹೇಳ್ತಾರೆ, ಉಳಿದವರು ಹರಿಸರ್ವೋತ್ತಮ ಅಂತ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ನಿಶ್ಚಯ ಬಂದಿಲ್ಲ, ಅವನಿಗೆ ನಿಶ್ಚಯ ಬರದೇ ಹೋದರೆ ಜ್ಞಾನಕ್ಕೇನಿಲ್ಲ, ಆ ಪೂರ್ಣ ಪುಣ್ಯ ಫಲ ಸಿಗೋದಿಲ್ಲ. ಅದಕ್ಕಾಗಿ ವಿನಿಶ್ಚಯ, ಅನ್ಯಥಾ ಪ್ರತಿಪದ್ಯಂತೆ ಅಸುರ ಅಸುರ ನಿಯತಂ ಜನಾ, ಅಸುರರು ಎಷ್ಟೇ ಸರಿ ಹೇಳಿದರೂ ಕೂಡ ಅವರು ತಪ್ಪಾಗಿ ತಿಳ್ಕೊಳ್ಳೋದು ಸ್ವಭಾವ ಅವರಿಗೆ. ಘೋರಂ ತಮಶ್ಚತೆ ಯಾಂತಿ ತಥಾ ಜ್ಞಾನಾತ್ ಪರಂ ಸುರಾಹ, ಅದರಿಂದ ತಮಸ್ಸಿಗೆ ಹೋಗ್ತಾರೆ, ಘೋರವಾದ ತಮಸ್ಸಿಗೆ ಹೋಗ್ತಾರೆ. ಈ ರೀತಿ ಅರ್ಥ ಮಾಡ್ಕೋಬಾರ್ದು, ಘೋರ ತಮಸ್ಸು ಅಂತ ಒಂದಿದೆ, ಅಘೋರ ತಮಸ್ಸು ಅಂತ ಏನು ತಿಳ್ಕೊಬಾರ್ದು. ಮತ್ತೆ ತಮಸ್ಸಿನ ಸ್ವರೂಪ ಕಥನ ಏನದು, ಇರೋದೇ ಘೋರ, ಅತ್ಯುತ್ತಾಪ್ತ ಉತ್ತಪ್ತ ಅತ್ಯುತ್ತಾಟ ಇದೆಯಲ್ಲ, ತಪಸ್ಸು ಅಂದ್ರೆ ಘೋರ, ಅದರಲ್ಲಿ ಅಘೋರವಾದ ತಪಸ್ಸು ಅಂತ ತಿಳ್ಕೊಂಡು ಯೋಚನೆ ಮಾಡಬಾರ್ದು. ತಥಾ ಜ್ಞಾನಾತ್ ಪರಂ ಸುರಾಹ, ಆದರೆ ಒಳ್ಳೆ ಜ್ಞಾನ ಇರೋದ್ರಿಂದ ಇವರೇನು ಮಾಡ್ತಾರೆ, ವಿನಿಶ್ಚಯಾತ್ ಮುಕ್ತಿಗೆ ಹೋಗ್ತಾರೆ. ಅವರು ಸರಿಯಾದ ನಿಶ್ಚಯ ವಿಷ್ಣುವು ನಿಶ್ಚಯಾತ್, ಇವರಿಗೆ ವಿನಿಶ್ಚಯಾತ್ ಒಳ್ಳೆ ನಿಶ್ಚಯ, ಅದು ಅವರಿಗೆ ವಿರುದ್ಧ ನಿಶ್ಚಯ, ಅದರಿಂದ ಅವ್ರು ಹಾಳಾಗ್ತಾರೆ ಉದ್ಧಾರ ಆಗ್ತಾರೆ. ಇತಿ ಸರ್ವ ದೇವಾದಿಶ್ಚ ಸ್ವಕೃತಂ ದೇವೋಸ್ಮಿ ಇತ್ಯಾದಿ ಯಥಾರ್ಥ ಜ್ಞಾನ ಪರಂ ಭುಂಕ್ತೆ ಅವಶೋ ವಿಷ್ಣುಧೀನಃ. ಇದೆಲ್ಲ ಯಾರ ಕೈಯಲ್ಲಿದೆ ಅಂದರೆ ಅವಶಃ, ಆ ಅಂದರೆ ವಿಷ್ಣು, ವಿಷ್ಣುವಿನ ಅಧೀನರಾಗಿದ್ದು ಅವನೊಬ್ಬನೇ ಸ್ವತಂತ್ರನಾದ್ದರಿಂದ ಇವರೆಲ್ಲ ತಿಳ್ಕೊತಾರೆ. ತಸ್ಮಾತ್ ಭದ್ರೇ ಸ್ವತನಯಾನ್ ಮಯಾ ವ್ಯಾಪಾದಿತಾನಪಿ ಮಾನುಷೋತ ಯತಃಸರ್ವ ಸುಕೃತಂ ವಿಂದತೆ ಅವಶಃ. ಅದಕ್ಕೆ ನೋಡಮ್ಮ, ನಾನು ಕೊಂದೆ ನಿನ್ನ ಮಕ್ಕಳ ತಪ್ಪು ತಿಳ್ಕೊಳಕ್ ಹೋಗ್ಬೇಡ, ಗೊತ್ತಾಯ್ತಾ, ಎಲ್ಲ ದೇವ್ರ ವ್ಯಾಪಾರ ಹಿಡಿದಿಲ್ಲ, ಆದ್ದರಿಂದ ತಿಳ್ಕೊಂಡ್ಬಿಡು ಎಲ್ಲ ದೇವ್ರ ಅಧೀನ ಅಂಥೇಳಿ ಈ ಕಂಸ ಉಪದೇಶ ಮಾಡಿಕೊಳ್ತಾರೆ. ತಪ್ಪು ಮಾಡಿದಾಗ ಎಂಥ ತಸ್ಮಾತ್ ಭದ್ರೇ ಸ್ವತನಯಾನ್ ಮಯಾ ವ್ಯಾಪಾದಿತಾನಪಿ, ನಾನು ಕೊಂದಿದ್ದು ನಾನು ಇರ್ಬೋದು, ಆದರೆ ಮುಖ್ಯ ಕಾರಣ ನಾನಲ್ಲ. ಮಾನು ಶೋಚ ಯತ ಸರ್ವ ಸ್ವಕೃತಂ ವಿಂದತೆ ಅವಶಃ. ಒಂದು ಕಡೆ ದೇವರು ಮಾಡ್ತಾ ಇನ್ನು ಅವ್ರ ಹಣೆ ಬರೋ ಸಾಯ, ನಾನೇನು ಮಾಡಲಿ, ಆ ಥರ ಅವ್ರು ಪಾಪ ಮಾಡಿದ್ರು ಸಾಯ್ತಾರೆ, ನಾನೇನು ಮಾಡಲಿ. ಈ ರೀತಿ ಮಾಡಿಕೊಂಡು ತನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಇದು ಯಾವುದು ಆ ಶಬ್ದ ಅರ್ಥನೇ ಹೇಳಿದ್ದು, ಅವಶ್ಯ ಶಬ್ದಕ್ಕೆ ವಿಶ್ವಾಧೀನ ಅಂತ ಅರ್ಥ ಹೇಳಿದ್ದು, ಎರಡು ಪದ ಒಂದೇ ಪದ ಇರೋದಲ್ಲಿ. ಅವಶ್ಯ ಶಬ್ದಕ್ಕೆ ಏನರ್ಥ, ವಿಷ್ಣು ವಶಃ. ಯಾವತ್ ಹತೋಸ್ಮಿ ಹಂತಾಸ್ಮಿ ಇತ್ಯಾತ್ಮಾನಂ ಮನ್ಯತೆ ಅಶ್ವದೃಕ್ ತಾವತ್ ತದಭಿಮಾನ್ಯಜ್ಞೋ ಬಾಧ್ಯಬಾಧಕತಾಮಿಯಾತ್. ತಾವು ಬರ್ತಾರೆ ಭಗವದ್ಗೀತೆಯೊಳಗೆ, ಎಷ್ಟೇನಂ ಮನ್ಯತೆ ಹತಂ ತಾವು ಭೂಮನ ವಿಜಾನೀತ ನಾಯಂ ಹಂತಿನ ಹನ್ಯತೆ. ಅದೆಲ್ಲ ಇವನ ಬಾಯಲ್ಲಿ ಬರುತ್ತೆ, ನಾನು ಕೊಂದೆ ಅಂತ ತಿಳ್ಕೊಳ್ಳೋದು ತಪ್ಪು, ಸತ್ತ ಅಂತ ತಿಳ್ಕೊಳ್ಳೋದು ತಪ್ಪು, ಫುಲ್ ಗೀತೋಪದೇಶನೇ ಮಾಡಿಬಿಡ್ತಾನೆ. ಇದೆಲ್ಲ ಮಾಡಿದ ಜಾತಕ್ಕೆ ತನ್ನ ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಹೊರತು ಬೇರೆ ಅಲ್ಲ. ಅದು ನಾಳೆ ಕಟ್ಟಿಡು ವಿಷ್ಣು ತೀರ್ಥರು ಬಂದು ಆಗ್ತಿರೋದು ಭಾಗವತ, ಭಾಗವತ ಸಾರೋದ್ಧಾರ ಬರೆದ ಮಹಾ ವಿಶೇಷ ಜ್ಞಾನಿಗಳು ವಿಷ್ಣು ತೀರ್ಥರು, ಅರವಿಂದ ಸ್ವಾಮಿಗಳಂತ ಹೆಸರಾದವರು. ಈ ಸರ್ತಿ ಅವರ ಆರಾಧನೆ 4, 7, 8 ಮಾರ್ಚ್ ತಿಂಗಳಲ್ಲಿ 4, 7, 8 ಮೂರು ದಿವಸ ಆರಾಧನೆ ನಡೆಯುತ್ತೆ ಮಾದನೂರಿನಲ್ಲಿ. ಬಹಳ ವೈಭವದಿಂದ ನಡೀತಾ ಇದೆ. ಪ್ರತಿ ಬಹುಶಃ ಒಬ್ಬ ಪೀಠಾಧೀಶರಾಗದೇನೆ ಪೀಠಾಧೀಶರಿಂದನೂ ಗೌರವ ತಗೊಳ್ತಕ್ಕಂಥ ಕಾರ್ಯ ಮಾಡಿದವರು ಅಂದರೆ ಮಾದನೂರು ಸ್ವಾಮಿಗಳು. ಅವರು ಭಾಗವತ ಸಾರೋದ್ಧಾರ, ಗೀತಾ ಸಾರೋದ್ಧಾರ, ನ್ಯಾಯಸುಧಾ ಟಿಪ್ಪಣಿ ಒಂದಕ್ಕಿಂತ ಒಂದು ಪ್ರಬಲ. ಅವ್ರು ಚಿಕ್ಕರಂತ ಬರೆದ್ರು ಹಾಗೆ ಬರೀತಾರೆ, ದೊಡ್ಡದು ಹಾಗೆ ಬರೀತಾರೆ. ಕೃಷ್ಣಾಟಕ ಇದೆಯಲ್ಲ, ಶ್ರೀ ವಾಸುದೇವ ವಂಸೂದನ ಕೈಟಭಾರೆ ಲಕ್ಷ್ಮೀಶ ಪಕ್ಷಿಪರ ವಾಹನ ವಾಮನೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಜನ ಗೋಚರತಾ ಮುಪೈತು. ಒಳ್ಳೊಳ್ಳೆ ಶ್ಲೋಕಗಳು ಅವೆಲ್ಲ ಕೂಡ ನಿತ್ಯ ಹೇಳೋದಕ್ಕಿದ್ರೆ. ಮತ್ತೆ ಇದ್ರ ಎಷ್ಟು ಹೇಳ್ತಾರೆ, ಜೈತೀರ್ಥ ಕೃತವು ಪೂರ್ಣಃ ನ ಪುನರ್ಭವ ಭಾಗ್ ಭವತೀತಿ ಮತಿರ್ಹಿ ಮಮ. ಜೈತೀರ್ಥರ ಕೃತವು ಅಂತ ಹೇಳಿದ್ದರಿಂದ ಅವ್ರ ಎಲ್ಲ ಕೃತಿಗಳು ಬಂದು ಬರೀ ಸುಧಾ ಗ್ರಂಥ ಅಷ್ಟೇ ಆಗಲಿಲ್ಲ, ಜೈತಿ ಎಲ್ಲ ಕೃತಿಗಳು ಒಟ್ಟಾಗಿ ಇಟ್ಕೊಂಡ್ಬಿಟ್ಟಾಗ ಜೈತೀರ್ಥ ಕೃತಿ ಯಾವುದೇ ಓದಿದ್ರು ಕೂಡ ಏನಾಗ್ತದೆ, ನ ಪುನರ್ಭವ ಭಾಗ್ ಭವತಿ, ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ ಅವನು. ಎಲ್ಲ ಹೇಳೋದರಲ್ಲಿ ಮತ್ತೆ ನಹಿ ಕಾಲಬಲಂ ಹರಿಪಾದರ ಜೋಧೃತ ಪಾಪ ಗಣೇಶು ಜನೇಶು ಸದಾ, ಎಷ್ಟು ಒಳ್ಳೆ ಮಾತದು. ಕಾಲಬಲ ಎಲ್ಲ ಕಾಲ, ಎಲ್ಲರಿಗೆ ಕಾಲ ಏನು ಮಾಡೋಕ್ಕಾಗ್ತದೆ ಅಂತ ಹೇಳ್ತಾರೆ. ಹರಿಪಾದ ರಜೋಧೃತ ಪಾಪ ಗಣೇಶು, ಪರಮಾತ್ಮನ ಪಾದ ಧೂಳಿಯಿಂದಾಗಿ ಯಾರ ಪಾಪಗಳೆಲ್ಲ ತೊಡೆದು ಹೋಗಿದೆ ಅವರಿಗೆ ಕಾಲಬಲ ಏನೂ ಮಾಡೋದಿಲ್ಲ. ಕಾಲಬಲ ಯಾರನ್ನ ಅಟ್ಯಾಕ್ ಮಾಡೋದು, ಹರಿಭಕ್ತರ ಅಲ್ಲದವರಿಗೆ ಕಾಲಬಲ, ಕಲಿಕಾಲ ಇತ್ಯಾದಿಗಳೆಲ್ಲ ಅವರೇ ದೋಷನೇ ಹೊರತು ಇವರಿಗೆಲ್ಲ. ಅದಕ್ಕೆ ಪ್ರಾಯ ದಿಚಿಜಾ ಸಂಭವಂತಿ ಅಂತ ಹೇಳಬೇಕು, ವ್ಯಾಜ್ರಾಸ್ ತಗೊಂಡು ಬರೀತಾರೆ. ಮಧ್ವಶಿಕ್ಷ ಸಂತತಿಗೆ ಏನಾಗೋದಿಲ್ಲ ಅಂತ ಹೇಳ್ತಾರೆ, ಈ ಕಲಿಕಾಲದ ಬಾಧೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹರಿವಾಯುಗಳ ರಕ್ಷಣೆ ಇದ್ದವರಿಗೆ ಕಲಿ ಏನೂ ಮಾಡೋದಿಲ್ಲ. ಈಗೆಲ್ಲ ಹೇಳ್ತಾ ಭಾಗವತ ಧರ್ಮಸ್ತೋತ್ರ ಅಂತ ಹೆಸರು, ಅವೆಲ್ಲ ಚಿಕ್ಕ ಚಿಕ್ಕ ಗ್ರಂಥಗಳು. ಭಾಗವತ ಸಾರೋದ್ಧಾರ 30 ಪ್ರಕರಣ 365 ಶ್ಲೋಕ. 30 ಪ್ರಕರಣ ಯಾತಕ್ಕೆ ಮಾಡಿದ್ರು ಅಂದರೆ, ಒಂದು ದಿವಸಕ್ಕೆ ಒಂದು ಪ್ರಕರಣ ಓದಿದರೆ ತಿಂಗಳಿ ಮುಗೀತದೆ ಅಂತ ಅರ್ಥ. ಒಂದೊಂದು ಶ್ಲೋಕ ಓದಿದರೆ ವರ್ಷಕ್ಕೆ ಮುಗೀತದೆ. ಮತ್ತು ಶೋಕಾರ್ಧಂ ಶೋಕಪಾದಂ ವಾಯಿದ್ದಾಗಿ ಆ ರೀತಿ ಮಾಡಿ ಒಳ್ಳೆ ಅದು ವಿಭಾಗ ಮಾಡಿಬಿಟ್ಟು ಹೊಸ ಪದ್ಧತಿ ಅದು. ಭಾಗವತ ಹೇಗೆ ಓದಬೇಕು, ಅದರ ಸಾರ ಹೇಗೆ ಗ್ರಹಣ ಮಾಡಬೇಕು ಅಂತ ಹೇಳೋದಕ್ಕೆ, ಮೋಕ್ಷ ಸಾಧನೆಗೆ ಭಾಗವತದ ಗ್ರಂಥ ಯಾವ ರೀತಿ ಅನೇಕ ಹಂತ ಹಂತ ಉಪಯೋಗಕ್ಕೆ ಬರುತ್ತೆ ಎಂಬುದನ್ನು ಬಹಳ ಸುಂದರ ಸಂಗ್ರಹ ಮಾಡೋದೇ ಕಷ್ಟದ ಕೆಲಸ. ಅದಕ್ಕೆ ವ್ಯಾಖ್ಯಾನ ಫುಲ್ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಅರ್ಥವತ್ತಾಗಿ ಜೋಡಣೆ ಮಾಡಿಬಿಟ್ಟು ಬಹಳ ಉಪಕಾರ ಮಾಡಿರ್ತಕ್ಕಂಥ ಜ್ಞಾನಿಗಳು ವಿಷ್ಣು ತೀರ್ಥರು. ಅಂಥ ಮಹಾನುಭಾವರ ಆರಾಧನೆ ನಡೀತಾ ಇದೆ. ಎಲ್ಲರೂ ಸಹ ಅದರಲ್ಲಿ, ಮೊದಲೇ ಗೊತ್ತಿರೋ ಹಾಗೆ ಅಲ್ಲಿ ಜನ ಭಾರಿ ಸೇರ್ತಾರೆ. ಈಗ ಅನುಕೂಲ ತುಂಬ ಆಗಿದೆ, ಮೊದಲಿಗಿಂತ ಮೊದಲೇನು ಜಾಸ್ತಿ ಇರಲಿಲ್ಲ, ಈಗ ಭಾರಿ ಅನುಕೂಲ ಇದೆ. ಅಲ್ಲಿ ದಿವಸಗಟ್ಟಲೆ ವಾಸ ಮಾಡ್ಕೊಂಡಿರಬಹುದಷ್ಟು ಅನುಕೂಲಗಳಿದೆ, ನೀರಿನ ವ್ಯವಸ್ಥೆ ಎಲ್ಲ ಇದೆ ಈಗ. ಆದರೆ ಜನಗಳು ತುಂಬ ಬರೋದ್ರಿಂದಾಗಿನೇ ಅದಕ್ಕೆ ಬೇರೆ ವ್ಯವಸ್ಥೆಗಳು ಯಾವುದೂ ಇಲ್ಲ. ಸರ್ಕಾರದ ಇದರಿಂದಾಗಿ ಜಮೀನು ಯಾವುದೇ ಇಲ್ಲ, ಅದರಿಂದಾಗಿ ಎಲ್ಲರೂ ಕೂಡ ಅದು ಸೇವಾಕರ್ತರಾಗಿ ಭಾಗವಹಿಸಿದಷ್ಟು ಕೂಡ ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ವಿವರಣೆಗಳು ಕೊಟ್ಟಿದ್ದಾರೆ. ಎಲ್ಲರಿಗೂ ಉಪಯೋಗವನ್ನು ಪಡ್ಕೊಳ್ಬಹುದು. ನಾಳೆ ಕೂಡ ಆಚಾರ್ಯ ಬರ್ತಾರೆ, ಅವ್ರ ವಂಶಸ್ಥರೇ ಇವರು, ಅದು ಭಾಳ ವಿಶೇಷ ಅಂದರೆ ಹೆಸರು ಅವ್ರದ್ದೇ, ಮತ್ತೆ ಹೆಸರು ವಂಶರು ಅವ್ರದ್ದು ಹೆಸರು ಅವ್ರದ್ದೇ. ಅಡವಿ ತೀರ್ಥಾಚಾರ್ಯರು ಅದೇ ನಮ್ಮ ಇವತ್ತು ಈ ಕಾಲದಲ್ಲಿ ಇದ್ದಾರೆ. ಹಿರಿಯ ಪಂಡಿತರಲ್ಲಿ ತುಂಬ ಜನ ಇಲ್ಲ, ಹಿರಿಯ ಪಂಡಿತ ವಯಸ್ಸಾದರಲ್ಲಿ ಇವತ್ತು ಗಟ್ಟಿಬುಟ್ಟಾಗಿರೋದಂದರೆ ಬಹುಶಃ ಅಡವಿ ತೀರ್ಥಾಚಾರ್ಯ ಒಬ್ಬರೇನೆ. ಈ ವಯಸ್ಸಿನಲ್ಲಿ ಕೂಡ ವಿಶೇಷವಾಗಿ ಅವರು ಜ್ಞಾನ ಕಾರ್ಯ ಮಾಡಿಕೊಂಡಿದ್ದಾರೆ. ಎಷ್ಟೋ ಗ್ರಂಥ ಬಾಯ್ಪಾಠ ಅವರಿಗೆ, ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡೋದು ನಮ್ಮ ದೊಡ್ಡ ಸ್ವಾಮಿಗಳ ಶಿಷ್ಯರವರು. ಆದ್ದರಿಂದ ಅವರು ಸ್ವತಃ ಈ ಸರ್ತೆ ಅವ್ರ ಪರ್ಯಾಯ ಯಾರಿಸಲ್ಲ, ನಿಮ್ಮದೇ ಪರ್ಯಾಯ, ಓಹೋ ಅವ್ರದ್ದೇ ಪರ್ಯಾಯ, ಅಂದರೆ ಪರ್ಯಾಯ ಪದ್ಧತಿ ಅಲ್ಲೂ ಕೂಡ ಪರ್ಯಾಯ ಪದ್ಧತಿ ಇದೆ. ಎಲ್ಲರೂ ಕೂಡ ಅವಶ್ಯ ಭಾಗವಹಿಸಬೇಕು ಅಂತ ಹೇಳ್ತಾ ನಾಳೆ ದಿವಸ ಕೂಡ ಬರ್ತಾರೆ ಆಚಾರ್ಯರು, ಅವ್ರು ಉಪಯೋಗ ಮಾಡ್ಬೋದು. ಆಮೇಲೆ ಗೋಗಳ ಬಗ್ಗೆ ಒಂದು ಲೇಖನ ಎಲ್ಲರಿಗೂ ಕೂಡ ಹಂಚ್ಬೋದು ಯಾರಿಗಾದರೂ. ಗೋದಕ್ಷಿಣೆ ಎಷ್ಟು ಮುಖ್ಯ ಅಂತ ಹೇಳೋದಕ್ಕೋಸ್ಕರ ಮಾಡಿಸಿರೋದು ಎಲ್ಲ ಒಂದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಯದವೋ ಚಮಹಂ ತೇನ ಲೀಯತಾಂ ಕಮಲಾಲಯ.
ಹೌದಾ?